ನಮಃ.
ನಾವು ಹರಿಕಥಾಮೃತಸಾರದಲ್ಲಿ 10ನೇ ಸಂಧಿ ಸರ್ವಪ್ರತೀಕ ಸಂಧಿಯನ್ನು ಮಾಡ್ತಾ ಇದ್ದೀವಿ, ಅದನ್ನು ನೋಡೋಣ. ನಾಂದಿ ಪದ್ಯವನ್ನು ಓದಿ ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾವು 2-3 ವಾರದ ಕೆಳಗೆ ಈ ಪತಿಯೊಡನೆ ಮನ ಬಂದ ತೆರೆದಲ್ಲಿ 11ನೇ ಪದ್ಯವನ್ನು ನೋಡಿದ್ದೀವಿ. ಪತಿಯೊಡನೆ ಮನ ಬಂದ ತೆರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುತರ ಪಡೆದು ಇಳೆಯೊಳು ಜಿತೇಂದ್ರಿಯಳೆಂದು ಕರೆಸುವಳು ಕೃತಿಪತಿ ಕಥಾಮೃತ ಸುಬೋಧನ ರಥ ಮಹಾತ್ಮರಿಗೆ ಇತರ ದೋಷ ಪ್ರತತಿಗಳು ಸಂಬಂಧಿಸುವೆ ಅಚ್ಯುತನ ದಾಸರಿಗೆ ಅನ್ನುವುದು. ಅದಕ್ಕೆ ಮುಂಚೆ ಇರುವಂತಹ ಒಂದು ಪದ್ಯದಲ್ಲಿ ನಮಗೆ ದೇವತೆಗಳಿಗೆ ಅವರು ಹೇಗೆ ಅಂದ್ರೆ ಜನಗಳಿಗೆ ಪಾಪಿಗಳಿಗೆ ಪಾಪಕ ಪ್ರೇರಣೆ ಮಾಡಿಸ್ತಾರೆ ದೇವತೆಗಳು, ಅಭಿಮಾನಿ ದೇವತೆಗಳು. ಆ ವಿಧವಾಗಿ ಅಂದ್ರೆ ಸರ್ವಸ್ವತಂತ್ರನಾದ ಪರಮಾತ್ಮ ಅವರವರ ಯೋಗ್ಯತಾನುಸಾರ ಕೆಟ್ಟವರಿಗೆ ಕೆಟ್ಟ ಕೆಲಸ, ಕೆಟ್ಟವರಿಂದ ಒಳ್ಳೆಯವರಿಂದ ಒಳ್ಳೆ ಕೆಲಸ ಮಾಡಿಸಿದ್ರೆ ಪರಮಾತ್ಮನಿಗೆ ಯಾವ ಲೇಪವಾಗೋದಿಲ್ಲ, ಅವನು ಸ್ವತಂತ್ರನಾಗಿದ್ದಾನೆ. ಅಸ್ವತಂತ್ರರಾದ ದೇವತೆಗಳು ಮತ್ತೆ ಪಾಪಕರ್ಮಗಳಲ್ಲಿ ಕೆಟ್ಟವರನ್ನು ಪ್ರೇರಣೆ ಮಾಡಿದರೆ ಅವರಿಗೆ ಆ ಪಾಪದ ಫಲವಾಗತ್ತಾ ಅಂದ್ರೆ ಆಗೋದಿಲ್ಲ ಅನ್ನೋದಕ್ಕೆ ಪ್ರಮಾಣವನ್ನು ನೋಡಿ, ಪ್ರೇರಕಾಪಿ ಪಾಪಸ್ಯ ನ ದೇವಾಹ ಫಲಭಾಗಿನ ಅಂತ ಹೇಳಿದಂತೆ, ಪಾಪದ ಪ್ರೇರಕತ್ವ ಇದ್ದರೂ ಕೂಡ ದೇವತೆ ಅಂದ್ರೆ ಪಾಪಕ್ಕೆ ಪ್ರೇರಣೆ ಮಾಡಿದರೂ ಕೂಡ ದೇವತೆಗಳಿಗೆ ಆ ಪಾಪದ ಪ್ರೇರಣೆ ಮಾಡಿದ ಫಲ ಅವರಿಗೆ ಬರೋದಿಲ್ಲ ಅಂತ ಹೇಳಿ. ಯಾಕೆ ಅಂದರೆ ಅವರು ತಾವು ಸ್ವತಂತ್ರರಲ್ಲ ಅನ್ನುವ ಭಾವನೆಯಿಂದ ಮಾಡುವ ಕಾರಣದಿಂದಲೂ, ಅದು ಪರಮಾತ್ಮನ ಆಜ್ಞೆ ಅಂತ ಮಾಡುವ ಕಾರಣದಿಂದಲೂ, ಅವರವರ ಯೋಗ್ಯತಾನುಸಾರ ಆಯಾ ಜೀವರಾಶಿಗಳಿಗೆ ತಕ್ಕಂತೆ ಅವರ ಕರ್ಮಗಳಿಗೆ ತಕ್ಕಂತೆ ಅವರಿಂದ ಮಾಡಿಸ್ತಾ ಇದ್ದಾರೆಕೋಸ್ಕರ ಅವರಿಗೆ ಆ ಯಾವ ಲೇಪವೂ ಬರುವುದಿಲ್ಲ. ಅದಕ್ಕೆ ದೇಹ ವಾಕ್ ಬುದ್ಧಿದಂ ಧೀರ ಧರ್ಮಜ್ಞಾ ಶ್ರದ್ಧಯಾನಿತಾ ಕ್ಷಪಯಾಗಂ ಮಹದ್ ಅಪಿ ವೇಣುಗುಳ್ಮ ವಿವಾನಲಹ ಅಘಂ ಧುನ್ವಂತಿ ಕಾಸ್ನೇನ ನೀಹಾರಮಯ ಭಾಸ್ಕರ ಅಂತ ಹೇಳಿದಂತೆ, ದೇಹ ವಾಕು ಬುದ್ಧಿ ಇದರಲ್ಲಿ ಹುಟ್ಟಿದಂತಹ ಆ ಧರ್ಮದ ಬುದ್ಧಿ ಜ್ಞಾನ ಯಾವುದಿದೋ ಅದರಿಂದ ಆ ಶ್ರದ್ಧೆಯಿಂದ ಕೂಡಿದವರಾಗಿ ಅಂತಹ ಒಂದು ಜ್ಞಾನದಿಂದ ಆ ಜ್ಞಾನ ಅನ್ನುವ ಬೆಂಕಿಯಿಂದ ಈ ವೇಣುಗುಲ್ಮ ಅಂದ್ರೆ ಈ ಬ್ಯಾಂಬು ಸ್ಟಿಕ್ಸ್, ಬಂಡಲ್ ಆಫ್ ಬ್ಯಾಂಬು ಸ್ಟಿಕ್ಸ್ ಅಂತಾರಲ್ವಾ, ಅದು ಪಾಪದ ಬಂಡಲ್ ಇದ್ದಂಗೆ, ಸಿನ್ ಬಂಡಲ್ ಆಫ್ ದ ಸಿನ್ಸ್ ಆಹಂಗಿರುವಂತಹ ಈ ಬಂಡಲ್ ಆಫ್ ಬ್ಯಾಂಬು ಸ್ಟಿಕ್ಸ್ ನ ಆ ಬೆಂಕಿ, ಜ್ಞಾನವನ್ನುವ ಬೆಂಕಿ ಸುಟ್ಟಾಕ್ಬಿಡತ್ತೆ ಅಂತ ಹೇಳಿ. ಅಘಂ ಧುನ್ವಂತಿ ಕಾಸ್ನ, ಅದೇ ವಿಧವಾಗಿ ಆ ಪಾಪವನ್ನುವ ಆ ನೀಹಾರಮೇವ ಭಾಸ್ಕರ ಅಂತೇಳಿ, ಆ ಫಾಗ್ ಪಾಪ ಅನ್ನೋ ಒಂದು ಫಾಗ್ ಮಂಚು ಯಾವ್ದಂತ ನೀಹಾರ, ಅದರನ್ನು ಸೂರ್ಯ ಹೇಗೆ ಕಾರ್ಸ್ನೇನ ಪೂರ್ತಿಯಾಗಿ ತೆಗೆದುಹಾಕಿಬಿಡ್ತಾನೋ ಆ ವಿಧವಾಗಿ ತೆಗೆದುಹಾಕಿಬಿಡತ್ತೆ ಅಂತೇಳಿ. ಅಂದ್ರೆ ಅವರು ಆ ಜ್ಞಾನದಿಂದ ಆ ಪಾಪದ ಫಲ ಅವರಿಗೆ ಬರೋದಿಲ್ಲ ಅಂತೇಳಿ ಅದು ಹೇಳಿದ್ದಾರೆ. ಅದಾದ ಮೇಲೆ ಸಾಮಾನ್ಯ ಜನರು ಅವರು ಹೇಗೆ ಅಂದ್ರೆ ಹೇಗಿರಬೇಕಂದ್ರೆ, ಪತಿಯೊಡನೆ ಮನಬಂದ ತೆರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುತರ ಪಡೆದು ಇಳೆಯಳು ಜಿತೇಂದ್ರಿಯಳೆಂದು, ಅಂದ್ರೆ ಪತ್ನಿಯಾದವಳು ತನ್ನ ಪತಿ ಒಬ್ಬನನ್ನೇ ನಂಬಿ ಅವರಿಂದ ಮಕ್ಕಳನ್ನು ಪಡೆದು ಎಲ್ಲಾ ಇಚ್ಛೆಗಳನ್ನು ಪೂರೈಸಿಕೊಂಡರೂ ಕೂಡ ಅವಳನ್ನು ಹೇಗಾದ್ರೆ ಲೋಕವೆಲ್ಲವೂ ಕೂಡ ಜಿತೇಂದ್ರಿಯಳು ಅಂತ ಕರೀತಾರೆ. ಅನಸೂಯ ಅಂತಹ ಅವರು ಪತ್ನಿಯರಿಗೆ ಜಿತೇಂದ್ರಿಯರು ಅಂತ ಕರೀತಾರೆ. ಯಾಕೆ ಅಂದ್ರೆ ಅವರು ತಮ್ಮ ಇಂದ್ರಿಯಗಳ ಮೇಲೆ ಒಂದು ಜಯವನ್ನು ಹೊಂದಿದ್ದಾರೆ. ಯಾಕೆ ಅಂದ್ರೆ ಆ ಇಂದ್ರಿಯಗಳನ್ನು ಬೇರೆ ಕಡೆ ಹೋಗಲಾಡಿಸದೆ ಕೇವಲ ತಮ್ಮ ಪತಿಯಲ್ಲಿ ಮಾತ್ರವೇ ಆ ಇಂದ್ರಿಯಗಳನ್ನು ನೀಡುವ ಕಾರಣ ಅವರಿಗೆ ಜಿತೇಂದ್ರಿಯರು ಅನ್ನುವ ಒಂದು ಭಾವನೆ, ಐ ಮೀನ್ ಒಂದು ಕೀರ್ತಿ ಬಂತು ಅಂತೇಳಿ. ಅದೇ ವಿಧವಾಗಿ ನಮಗೆ ಪತಿ ಯಾರಂದ್ರೆ ಪರಮಾತ್ಮ ಎಲ್ಲರಿಗೆ ಪತಿಯಾದವನು. ಆ ಪರಮಾತ್ಮನ ಒಬ್ಬನ ಮೇಲೆ ಮನಸ್ಸನ್ನಿಟ್ಟು ಬೇರೆ ಯಾವ ಕಡೆನೂ ಇಂದ್ರಿಯಗಳನ್ನು ಹೋಗಲಾಡಿಸದೆ ಪರಮಾತ್ಮನ ಕಡೆ ಮಾತ್ರವೇ ಇಂದ್ರಿಯಗಳನ್ನು ಯಾರಾದ್ರೆ ಹೋಗಲಾಡಿಸ್ತಾರೋ ಓಡಿಸ್ತಾರಂದ್ರೆ ಪರಮಾತ್ಮನ ಹತ್ರ ಮಾತ್ರ ಇಂದ್ರಿಯಗಳು ಹೋಗುತ್ತೋ ಅಂತಹ ಅವರಿಗೆ ಜಿತೇಂದ್ರಿಯರಂತ, ಅದಕ್ಕೆ ಅಂತಹ ಭಕ್ತರಿಗೆ ಜಿತೇಂದ್ರಿಯರು ಅಂತ ಕರೀತಾರೆ. ಅದಕ್ಕೆ ಕೃತಿಪತಿ ಕಥಾಮೃತ ಸುಬೋಧನ, ಕೃತಿಪತಿಯಾದಂತಹ ಪರಮಾತ್ಮನ ಹರಿಕಥಾಮೃತ ಅನ್ನುವ ಸುಬೋಧನವನ್ನಲ್ಲಿ ರಥರಾದಂತಹ ಸ್ಥಿರವಾದ ಬುದ್ಧಿ ಉಳ್ಳವರಾದಂತಹ ಮಹಾತ್ಮರಿಗೆ ಅಂದ್ರೆ ಜ್ಞಾನಿಗಳಿಗೆ ಇತರ ದೋಷ ಪ್ರತತಿಗಳು ಸಂಬಂಧಿಸುವೆ ಅಚ್ಯುತನ ದಾಸರಿಗೆ. ಅಂತಹ ಅಚ್ಯುತನಾದ ಪರಮಾತ್ಮನ ದಾಸರಿಗೆ ಯಾವ ದೋಷಗಳು ಕೂಡ ಹತ್ತುವುದಿಲ್ಲ, ಅವರು ಜಿತೇಂದ್ರಿಯರಂತೆ ಕರೆಯಲ್ಪಡುತ್ತಾರೆ ಲೋಕದಲ್ಲಿ ಅಂತ ಹೇಳಿ. ಅದಕ್ಕೆ ನಮಗೆ ಇಂದ್ರಿಯಗಳು ನಮ್ಮನ್ನು ಆ ಕಡೆ ಈ ಕಡೆ ಸೆಳೆದು ದೇ ಜಸ್ಟ್ ಡ್ರ್ಯಾಗ್ ಅಸ್ ಇನ್ ಎವ್ರಿ ಡೈರೆಕ್ಷನ್. ಈ ಇಂದ್ರಿಯಗಳ ಮೇಲೆ ನಾವು ಹೇಗೆ ಜಯವನ್ನು ಹೊಂದಬೇಕು ಅಂತ ಹೇಳಿದರೆ, ಆ ಇಂದ್ರಿಯಗಳನ್ನು ನಮ್ಮ ಇಂದ್ರಿಯಗಳನ್ನು ಪರಮಾತ್ಮನ ಕಡೆ ಓಡಿಸುವುದರ ಮೂಲಕವಾಗಿ ಇಂದ್ರಿಯಗಳಿಗೆ ಒಂದು ಸಬ್ಜೆಕ್ಟ್, ಒಂದು ವಿಷಯ ಸಿಗುತ್ತೆ. ಅಷ್ಟೇ ಅಲ್ಲದೆ ಆ ವಿಷಯ ಎಲ್ಲದಕ್ಕಿಂತಲೂ ಉತ್ತಮವಾದ ಪರಮಾತ್ಮನೆನ್ನುವ ವಿಷಯ ಸಿಗುತ್ತೆ ಆ ಇಂದ್ರಿಯಗಳಿಗೆ. ಆ ಕಾರಣದಿಂದ ನಮಗೆ ಇಂದ್ರಿಯ ಜಯ ಆಗುವುದು ಸುಲಭವಾಗಿರುತ್ತೆ. ಅಂದ್ರೆ ಹೇಗೆ ಈ ಹೌ ಟು ಕಾಂಕರ್ ಅವರ್ ಸೆನ್ಸ್ ಆರ್ಗನ್ಸ್ ಬಿಕಾಸ್ ದೇ ಆರ್ ಸೋ ಟೆಂಪ್ಟಿಂಗ್, ಎಲ್ಲವೂ ಟೆಂಪ್ಟಿಂಗ್ ಆಗಿರುತ್ತೆ. ಹೀಗಿರುವಾಗ ಆ ಸೆನ್ಸ್ ಆರ್ಗನ್ಸ್ ನ ಹೇಗೆ ಕಾಂಕರ್ ಮಾಡಬೇಕಂದ್ರೆ ಅದಕ್ಕೆ ಸುಲಭೋಪಾಯ ಇದು ಏನಂದ್ರೆ ಅವಕ್ಕೆ ಒಂದು ವಿಷಯ ಬೇಕು. ಯಾಕಂದ್ರೆ ಬೆಂಕಿಗೆ ಸುಳಿಲಕ್ಕೆ ಒಂದು ವಸ್ತು ಬೇಕು. ಅದೇ ವಿಧವಾಗಿ ಈ ಇಂದ್ರಿಯಗಳು ನಮ್ಮನ್ನು ಯಾವಾಗಲೂ ಎಳಿತಾ ಇರುತ್ತೆ. ಆ ಎಳಿತಾ ಇರುವಂತಹ ಇಂದ್ರಿಯಗಳಿಗೆ ಒಂದು ವಿಷಯ ಬೇಕು. ಆ ವಿಷಯ ಎಲ್ಲಿ ಸಿಗುತ್ತೆ ಅಂದ್ರೆ ಪರಮಾತ್ಮ ಅನ್ನುವ ಆ ವಿಷಯಗಳನ್ನು ಇಂದ್ರಿಯಕ್ಕೆ ಕೊಟ್ಟರೆ, ಆ ಪರಮಾತ್ಮನ ಮೇಲೆ ಆ ಇಂದ್ರಿಯಗಳನ್ನು ನಾವಿಟ್ಟರೆ ಆ ಇಂದ್ರಿಯ ಜಯ ಸುಲಭವಾಗಿ ಆಗುವ ಅವಕಾಶ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಕೃತಿಪತಿ ಹರಿಯ ಕಥಾಮೃತವನ್ನು ಆ ಬೋಧನವನದಲ್ಲಿ ಸ್ಥಿರವಾಗಿ ಮನಸ್ಸಿಟ್ಟರೆ ನಮಗೆ ಇಂದ್ರಿಯಗಳು ನಮ್ಮ ವಶದಲ್ಲಿರುತ್ತೆ. ಆ ಕಾರಣದಿಂದ ನಮಗೆ ಯಾವ ದೋಷಗಳು ಕೂಡ ಹತ್ತುವುದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಅಹಂಕಾರ ಮಮಕಾರಗಳನ್ನು ಬಿಡುವುದಕ್ಕೆ ಇದು ಒಂದು ಉಪಾಯ. ಏನು, ಪರಮಾತ್ಮನ ಕಡೆ ಎಲ್ಲವನ್ನು ಓಡಿಸುವುದರ ಮೂಲಕವಾಗಿ ಅಹಂಕಾರ ಮಮಕಾರಗಳನ್ನು ಬಿಡುವುದಕ್ಕೆ ಅವಕಾಶವಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ 12ನೇ ಪದ್ಯದಲ್ಲಿ, ಸೂಸಿ ಬಹ ನದಿಯೊಳಗೆ ತನ್ನ ಸಾಹಸ ತೋರುವೆನೆಂದು ಜಲಕ್ಕೆ ಎದುರೀಸಿದರೆ ಕೈ ಸೋತು ಮುಣುಗುವ ಹರಿಯ ಬಿಟ್ಟವನು ಕ್ಲೇಶ ಐದುವನು ಆದಿಯಲ್ಲಿ ಸರ್ವೇಶ ಕೃಪ್ತಿಯ ಮಾಡಿದ ಬಿಟ್ಟು ಆಶೆಯಿಂದಲೇ ಅನ್ಯರ ಆರಾಧಿಸುವ ಮಾನವನು. ಈಗ ಈ ಇಂದ್ರಿಯಗಳನ್ನು ಒಂದು ದೇವತಾಶಕ್ತಿ ಪರಮಾತ್ಮನ ಮೇಲೆ ಇಡಬೇಕಂತ ಹೇಳಿದ್ರೆ, ಇಂದ್ರಿಯಕ್ಕೆ ವಿಷಯವನ್ನು ಕೊಡಲಕ್ಕೆ ಪರಮಾತ್ಮನ ಮೇಲೆ ಇಂದ್ರಿಯಗಳನ್ನು ಇಡಬೇಕಂತ ಹೇಳಿದರೆ ಅದೇ ವಿಧವಾದ ಮಾರ್ಗವನ್ನು ಅವಲಂಬಿಸಿ ಕೆಲವುದನ್ನು ಇಂದ್ರಿಯಗಳಿಗೆ ಒಂದು ವಿಷಯ ಬೇಕಲ್ಲವ. ಕ್ಷುದ್ಧ ದೇವತೆಗಳನ್ನು ಅಂದ್ರೆ ಈಗ ಎಲ್ಲಮ್ಮ ಮಾರಮ್ಮ ಇತ್ಯಾದಿ ದೇವತೆಗಳು, ಅವರಲ್ಲಿ ಕೂಡ ಇಂದ್ರಿಯಗಳನ್ನು ಇಟ್ಟರೆ ಏನು ತಪ್ಪು? ಅವರ ಅದಕ್ಕೆ ಇಂದ್ರಿಯಗಳನ್ನು ಒಂದು ವಿಷಯ ಸಿಕ್ಕಿದಂಗಾಗುತ್ತೆ. ಸೊ ಹಾಗೆ ಇಂದ್ರಿಯಗಳನ್ನು ಜಯಿಸಬಹುದಲ್ಲವೇ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಒಂದು ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದಾರೆ. ಸೂಸಿ ಬಹ ನದಿಯೊಳಗೆ ತನ್ನ ಸಾಹಸ ತೋರುವನೆಂದು ಜಲಕ್ಕೆ ಎದುರಿಸಿದರೆ, ಅಂದ್ರೆ ಯಾವುದಾದ್ರೂ ಒಬ್ಬರು ಮನುಷ್ಯ ಒಂದು ನದಿಯಲ್ಲಿ ಎಗೇನ್ಸ್ಟ್ ದ ಸ್ಟ್ರೀಮ್ ಹೋಗಿ, ನಾನು ನನಗೆ ಒಳ್ಳೆ ಶಕ್ತಿ ಇದೆ, ಐ ಆಮ್ ಎ ಗುಡ್ ಸ್ವಿಮ್ಮರ್, ಸೊ ಐ ಕ್ಯಾನ್ ಜಸ್ಟ್ ಸ್ವಿಮ್ ಅಕ್ರಾಸ್ ಅಂತ ಹೇಳಿ ನದಿಗೆ ಎದುರಾಗಿ ಎಗೇನ್ಸ್ಟ್ ದ ಫ್ಲೋ ಆಫ್ ದ ರಿವರ್ ಅವನು ಸ್ವಿಮ್ ಮಾಡಿದರೆ ಅವನು ಕೈ ಸೋತು ಮುಣುಗುವ ಅಂತೇಳಿ, ಹಿ ಜಸ್ಟ್ ಗೆಟ್ಸ್ ಡ್ರೌಂಡ್ ಬಿಕಾಸ್ ಹಿ ಕೆನಾಟ್ ಹ್ಯಾಂಡಲ್ ಇಟ್. ಅದೇ ವಿಧವಾಗಿ ಹರಿಯನ್ನು ಬಿಟ್ಟವನು ನದಿಗೆ ಎದುರಿಯದಂತೆ ಆಗುತ್ತೆ. ಹರಿ ಅಂದ್ರೆ ಏನು? ಪರಮಾತ್ಮನ ಇಚ್ಛೆ. ಅಂದ್ರೆ ಆ ಕ್ಷುದ್ರ ದೇವತೆಗಳ ಇಚ್ಛೆ ಆಗೋದಿಲ್ಲ. ಅಂದ್ರೆ ಮಾರಮ್ಮ ಆಗ್ಲಿ ಯಾರಾಗ್ಲಿ, ದೇ ಡು ನಾಟ್ ಡಿಸೈಡ್ ದ ಥಿಂಗ್ಸ್. ಯಾರು ಡಿಸೈಡ್ ಮಾಡ್ತಾರೆ ಎಲ್ಲವನ್ನು ಡಿಸೈಡ್ ಮಾಡುವುದು? ಹರಿ ಒಬ್ಬನೇ. ಆ ವಿಧವಾಗಿ ನದಿಯ ಪ್ರವಾಹ ಹರಿಯ ಪ್ರವಾಹ ಇದ್ದಂತೆ. ಹರಿಯೋದು ಅಂದ್ರೆ ಏನು? ದಟ್ ವಿಚ್ ಫ್ಲೋಸ್. ಹರಿಯ ಬಿಟ್ಟವನು ಅಂದ್ರೆ ಹರಿಯ ನದಿಯನ್ನು, ಅಂದ್ರೆ ಪ್ರವಹಿಸುವಂತಹ ನದಿಯನ್ನು ಬಿಟ್ಟವನು ಅಂತ ಒಂದರ್ಥ. ಹರಿಯ ಬಿಟ್ಟವನು ಅಂದ್ರೆ ಹರಿಯನ್ನು, ಶ್ರೀಮನ್ ಹರಿಯನ್ನು ಬಿಟ್ಟವನು ಅಂದ್ರೆ ನದಿಯ ಪ್ರವಾಹಕ್ಕೆ ಎದುರಿದವನು ಹರಿಯನ್ನು ಬಿಟ್ಟವನು ಆಗ್ತಾನೆ ಅಂತೇಳಿ. ಸೊ ಒಂದು ಪನ್ ಆಫ್ ದ ವರ್ಡ್ಸ್ ಅಂತೇವಲ್ಲ, ಇದು ಒಂದು ಪನ್. ಸೊ ಹರಿಯ ಬಿಟ್ಟವನು ಅಂದ್ರೆ ಹರಿಯ ನದಿಯನ್ನು ಬಿಟ್ಟವನು ಹರಿಯ ಬಿಟ್ಟವನಾಗ್ತಾನೆ ಅಂದ್ರೆ ಪರಮಾತ್ಮನನ್ನು ಬಿಟ್ಟವನು ನದಿಯನ್ನು, ನದಿ ಪ್ರವಾಹವನ್ನು ಬಿಟ್ಟು ಅದಕ್ಕೆ ಎದುರಿದಂತೆ ಆಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಕ್ಲೇಶ ಇದುವನು, ದುಃಖವನ್ನು ಹೊಂದುತ್ತಾನೆ. ಆದಿಯಲ್ಲಿ ಸರ್ವೇಶ ಅಂದ್ರೆ ಪರಮಾತ್ಮ ಎಲ್ಲದಕ್ಕೂ ಅವನು ಮಾಡುವ ಆದಿಯಲ್ಲಿ ಅಂದ್ರೆ ಏನು? ಇಲ್ಲಿ ಎರಡು ವಿಧವಾಗಿ ಆದಿಯಲ್ಲಿ ಅಂದ್ರೆ ಮೊದಲಾಗೆ ಪರಮಾತ್ಮನನ್ನೇ ನಂಬಬೇಕು, ಅಂದ್ರೆ ಫ್ರಮ್ ಬಿಗಿನಿಂಗ್ ಟು ಎಂಡ್ ಯಾವಾಗಲೂ ಪರಮಾತ್ಮನನ್ನು ನಂಬಬೇಕು. ಅಂತಹ ಎಲ್ಲದಕ್ಕೂ ಆದಿಯವಾದವನು, ಆದಿ ಅಂದ್ರೆ ಬಿಗಿನಿಂಗ್, ಹೀ ಈಸ್ ದ ಬಿಗಿನಿಂಗ್ ಆಫ್ ಎವ್ರಿಥಿಂಗ್. ಸೊ ಆ ವಿಧವಾಗಿ ಎಲ್ಲದಕ್ಕೆ ಮೊದಲಾದಂತಹ ಆ ಹರಿಯನ್ನು, ಮೂಲ ಕಾರಣ ಪರಮ ಕಾರಣ ಆದಂತಹ ಪರಮಾತ್ಮ ಎಲ್ಲದಕ್ಕೂ ಮೊದಲಾದವನು ಅವನು. ಅಂತಹ ಪರಮಾತ್ಮನನ್ನು ಸರ್ವೇಶ ಅವನು, ಎಲ್ಲದಕ್ಕೆ ಈಶನಾಗಿದ್ದಾನೆ, ಸರ್ವರಿಗೆ ಈಶ ಅವನು. ಕ್ಲುಪ್ತಿಯ ಮಾಡಿದ ಬಿಟ್ಟು ಆಶೆಯಿಂದಲೇ ಅಂದ್ರೆ ಅವನು ಯಾವುದು ಕ್ಲುಪ್ತಿ ಅಂದ್ರೆ ಸಂಕಲ್ಪ, ಕ್ಲುಪ್ತಿ ಅಂದ್ರೆ ಸಂಕಲ್ಪಿತವಾದದ್ದು. ಅಂದ್ರೆ ಪರಮಾತ್ಮ ಯಾವುದನ್ನು ಸಂಕಲ್ಪ ಮಾಡಿದ್ದಾನೋ ಅದು ಕ್ಲುಪ್ತಿ. ಅಂದ್ರೆ ವಾಟ್ ಎವರ್ ಹ್ಯಾಸ್ ಬಿನ್ ಡಿಸೈಡೆಡ್ ಪರಮಾತ್ಮ ಅದು ಕ್ಲುಪ್ತಿ. ಆ ಸಂಕಲ್ಪ ಮಾಡಿದಂತಹ ಪರಮಾತ್ಮ ಇಚ್ಛೆ ಮಾಡಿದದನ್ನು ಬಿಟ್ಟು, ಅಂದ್ರೆ ಪರಮಾತ್ಮನಿಗೆ ಇಚ್ಛೆಗೆ ಎದುರಾಗಿ ಎಗೇನ್ಸ್ಟ್ ಆಗಿ ಯಾರಾದರೂ ಏನಾದರೂ ಮಾಡಿದರೆ ಬಿಟ್ಟು ಆಶೆಯಿಂದಲೇ, ಅಂತಹ ಪರಮಾತ್ಮನ ಆ ಇಚ್ಛೆಯನ್ನು ಬಿಟ್ಟು ಆಶೆಯಿಂದ, ತನಗೆ ಯಾವುದೋ ಇರುವಂತಹ ಮೆಟೀರಿಯಲಿಸ್ಟಿಕ್ ಡಿಸೈರ್ ಇಂದ ಅನ್ಯರನ್ನು ಅಂದ್ರೆ ತುಚ್ಛ ದೇವತೆಗಳನ್ನು ಯಾರಾದರೆ ಆರಾಧನೆ ಮಾಡ್ತಾರೋ ಅಂತಹ ಮಾನವರು ನಿಜವಾಗಿ ಕೈಸೋತ್ತಾರೆ, ಮುಳುಗೋಗ್ತಾರೆ. ದೇ ಇವೆಂಚುಲಿ ಗೆಟ್ ಡೌನ್. ಆಫ್ಕೋರ್ಸ್ ಟೆಂಪರರಿಯಾಗಿ ಅವರಿಗೆ ಬೆನಿಫಿಟ್ಸ್ ಆಗಬಹುದು, ಟೆಂಪರರಿಯಾಗಿ ಅವ್ರ ಬೇಡಿದಂತಹ ಒಂದು ಇಚ್ಛೆಗಳು ಪೂರ ಆಗಬಹುದು, ಆದರೆ ಇವೆಂಚುವಲ್ ಆಗಿ ಅವರು ಮುಳುಗೋಗ್ತಾರೆ. ಯಾಕೆ ಅಂದ್ರೆ ಪರಮಾತ್ಮನ ಇಚ್ಛೆಗೆ ಎಗೇನ್ಸ್ಟ್ ಆಗಿ ಯಾವುದೂ ಆಗೋದಿಲ್ಲ, ತುಚ್ಛ ದೇವತೆಗಳು ಯಾವುದನ್ನು ಡಿಸೈಡ್ ಮಾಡಲಿಕ್ಕಾಗೋದಿಲ್ಲ. ಅವರು ಸ್ವತಂತ್ರರಲ್ಲ, ಕೇವಲ ಪರಮಾತ್ಮ ಒಬ್ಬನೇ ಸ್ವತಂತ್ರನು, ಮಿಕ್ಕರ ಯಾರು ಸ್ವತಂತ್ರರಲ್ಲ ಅನ್ನುವ ಆ ಕಾರಣದಿಂದ ಪರಮಾತ್ಮನ ಇಚ್ಛೆಗೆ ಎಗೇನ್ಸ್ಟ್ ಹೋಗಬಾರದು, ತುಚ್ಛ ದೇವತೆಗಳ ಆರಾಧನೆ ಮಾಡಬಾರದು. ಅಂದ್ರೆ ಮತ್ತೆ ಮಿಕ್ಕ ದೇವತೆಗಳನ್ನು ಯಾಕೆ ಮಾಡಬಹುದಾ? ಅಂದ್ರೆ ಗಣೇಶನ ಆರಾಧನೆ ಇಲ್ಲ, ರುದ್ರದೇವರ ಆರಾಧನೆ, ಮಿಕ್ಕ ದೇವತೆಗಳನ್ನು ಆರಾಧನೆ ಮಾಡಬಹುದಾ ಇಲ್ಲವಾ ಅಂತ ಹೇಳಿದ್ರೆ, ಅನ್ಯ ದೇವತೆಗಳನ್ನು ನಾವು ಆರಾಧನೆ ಯಾವಾಗಲೂ ಮಾಡಲೇಬೇಕು. ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಪರಮಾತ್ಮನ ಪರಿವಾರ ದೇವತೆಯ ಅಂದ್ರೆ ಪರಿವಾರತೆಯ ಗಾಹ್ಯಾಹ ಅಪಿಹೇಯ ಪ್ರಧಾನತಃ ಅಂತ ಹೇಳಿದಂತೆ, ಅನ್ಯ ದೇವತೆಗಳನ್ನು ಯಾರಾದರೆ ನಮಗೆ ತಾರತಮ್ಯದಲ್ಲಿ ಇದ್ದಾರೋ ಆ ತಾರತಮ್ಯಕ್ಕೆ ಅನುಗುಣವಾದ ದೇವತೆಗಳನ್ನು ಆ ತಾರತಮ್ಯಕ್ಕೆ ಅನುಗುಣವಾಗಿ ನಾವು ಪೂಜೆ ಮಾಡಲೇಬೇಕು. ಆದರೆ ಅವರು ಪರಮಾತ್ಮನ ಅಧಿಷ್ಠಾನ ಅನ್ನುವ ಉದ್ದೇಶದಿಂದಲೂ, ಅವರು ಪರಮಾತ್ಮನ ಪರಿವಾರ ದೇವತೆಗಳು ಅನ್ನುವ ಉದ್ದೇಶದಿಂದಲೂ ಆಯಾ ದೇವತೆಗಳನ್ನು ಅವರವರ ತಾರತಮ್ಯಾನುಸಾರವಾಗಿ ನಾವು ಪೂಜೆ ಮಾಡಬೇಕು, ಮಾಡಬಹುದು ಅಂತ ಮಾತ್ರವೇ ಅಲ್ಲ, ಮಾಡಬೇಕು ಕೂಡ. ಆದರೆ ಅನ್ಯ ದೇವತೆಗಳನ್ನು ಸರ್ವೋತ್ತಮರು ಅನ್ನುವ ಒಂದು ಸಂಭಾವನೆಯಿಂದ ನಾವು ಪೂಜೆ ಮಾಡಬಾರದು ಅನ್ನುವುದೇ ಇಲ್ಲಿ ಮುಖ್ಯವಾದ ಅಂಶ. ಅದು ನಾವು ದೃಷ್ಟಿಯಲ್ಲಿಟ್ಕೋಬೇಕು. ಸೊ ಈ ಅನ್ಯ ದೇವತಾರಾಧನೆ ಅನ್ನೋದು ತಪ್ಪಾಗಿ ತಿಳ್ಕೋಬಾರದು. ಅನ್ಯ ದೇವತೆಗಳನ್ನು ಆರಾಧನೆ ಮಾಡಕೂಡದು ಅಂತ ಇಲ್ಲಿ ಹೇಳ್ತಾ ಇಲ್ಲ. ಅನ್ಯ ದೇವತೆಗಳನ್ನು ಕೇವಲ ಉತ್ತಮ ದೇವತೆಗಳಂತ ಮಾಡಕೂಡದು. ಅಷ್ಟೇ ಅಲ್ಲದೆ ಅನ್ಯ ದೇವತೆಗಳು ಯಾರಾದರೆ ತಾರತಮ್ಯದಲ್ಲಿ ಇಲ್ಲವೋ, ಅಂದ್ರೆ ತುಚ್ಛ ದೇವತೆಗಳು, ಕ್ಷುದ್ರ ದೇವತೆಗಳಂತ ಕರೆಯಲ್ಪಡುವವರು, ಗ್ರಾಮ್ಯ ದೇವತೆಗಳು ಇತ್ಯಾದಿ ದೇವತೆಗಳನ್ನು ಮಾತ್ರ ಬಲಿಕೊಟ್ಟು ಆರಾಧನೆ ಮಾಡುವುದು, ಈ ತಾಮಸಿಕ ಉಪಾಸನೆ ಮಾಡುವುದು ಇವೆಲ್ಲ ಮಾಡಕೂಡದು. ಅಂತಹ ತುಚ್ಛವಾದ ದೇವತೆಗಳನ್ನು ತುಚ್ಛವಾದ ಆರಾಧನೆಯಿಂದ ಸಂತೃಪ್ತಿ ಪಡಿಸುವುದು ಅನ್ನುವ ಆ ಮಾರ್ಗವನ್ನು ನಾವು ಹಿಡಿಯಕೂಡದು ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ 13ನೇ ಪದ್ಯವನ್ನು ನಾವು ನೋಡೋಣ. ನಾನು ನನ್ನದು ಎಂಬ ಜಡಮತಿ ಮಾನವನು ದಿನದಿನದಿ ಮಾಡುವ ಸ್ನಾನ ಜಪ ದೇವ ಅರ್ಚನೆಯು ಮೊದಲಾದ ಕರ್ಮಗಳ ದಾನವರು ಶೆಳೆದೊಯ್ಯುವರು ಅಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವ ಕಪಿತ್ತಫಲ ಭಕ್ಷಿಸಿದ ಓಲೆ ಅಹುದು ಅಂತೇಳಿ. ಅಂದ್ರೆ ಇಲ್ಲಿ ಒಂದು ಕಪಿತ್ತಫಲ ಅಂದ್ರೆ ಬೆಳಗಿನ ಹಣ್ಣು ಅಂತ ಹೇಳುತ್ತೆ. ಆ ಬೆಳಗಿನ ಹಣ್ಣನ್ನು ಒಂದು ಮದ್ದಾನೆ ಅಂದ್ರೆ ಇಲ್ಲಿ ಎರಡು ವಿಧವಾದ ಒಂದು ಇಂಟರ್ಪ್ರಿಟೇಷನ್ ಕೊಡ್ತಾರೆ. ಮದ್ದಾನೆ ಅಂದ್ರೆ ಆ ಹಣ್ಣನ್ನು ತಿನ್ನುವಂತಹ ಒಂದು ಹುಳಕ್ಕೆ ಮದ್ದಾನೆ ಅಂತ ಹೇಳ್ತಾರೆ. ಇಲ್ಲ ಮದಿಸಿದ ಆನೆ ಅಂದ್ರೆ ಇಂಟಾಕ್ಸಿಕೇಟೆಡ್ ಎಲಿಫೆಂಟ್ ಅಂತ ಹೇಳಿ. ಅದು ಕಪಿತ್ತ ಫಲವನ್ನು ಭಕ್ಷಣ ಮಾಡಿದಾಗ ಅದಕ್ಕೆ ಗೊತ್ತಿ ಅಂದ್ರೆ ನಮಗೆ ಆ ಫಲವನ್ನು ತಿಂದಿದೆ ಅಂತ ಕೂಡ ಗೊತ್ತಾಗೋದಿಲ್ಲ. ಜಸ್ಟ್ ವಿತೌಟ್ ಅವರ್ ನಾಲೆಡ್ಜ್ ಇಟ್ ಜಸ್ಟ್ ಈಟ್ಸ್ ಅವೇ ದಟ್ ಫ್ರೂಟ್. ಆ ಮೇಲೆ ಹಾಗೆ ಇರುತ್ತೆ, ಹೊರನೋಟಕ್ಕೆ ಇಟ್ ಲುಕ್ಸ್ ಆಸ್ ಇಫ್ ಇಟ್ ನಥಿಂಗ್ ಹ್ಯಾಸ್ ಹ್ಯಾಪೆಂಡ್ ಟು ಇಟ್, ಬಟ್ ಅದನ್ನು ಓಪನ್ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಬಿ ಎಂಪ್ಟಿ. ಅದೇ ವಿಧವಾಗಿ ನಾವು ಮಾಡುವಂತಹ ಯಾವುದಾದ್ರೆ ಕರ್ಮಗಳಿದ್ವು, ಆ ಯಾವ ಕರ್ಮಗಳು ಒಳ್ಳೆ ಕರ್ಮಗಳಾದ್ರೂ ಕೂಡ, ಸ್ನಾನ ಜಪ ದೇವತೆಯ ಪೂಜೆ ಇವೆಲ್ಲ ಕೂಡ ನಾವು ಮಾಡುವಾಗ, ನಾನು ನನ್ನದು ಎಂಬ ಜಡಮತಿ ಮಾನವನು ಅಂದ್ರೆ ನಾನು ಅಂದ್ರೆ ಏನು, ಕರ್ತೃತ್ವ ಪರಾಧೀನ ಕರ್ತೃತ್ವ ತಿಳ್ಕೊಳ್ಳದೆ ನಾನೇ ಮಾಡ್ತಾ ಇದ್ದೀನಿ, ಪರಮಾತ್ಮ ನನ್ನಿಂದ ಮಾಡಿಸ್ತಾ ಇದ್ದ ನಾನು ತಿಳ್ಕೊಳ್ಳದೆ, ನಾನು ಸ್ವತಂತ್ರ, ನಾನು ಬಹಳ ಬುದ್ಧಿಮಂತ, ನನ್ನ ಒಂದು ಸ್ವತಃ ಶಕ್ತಿಯಿಂದ ಸ್ವಶಕ್ತಿಯಿಂದ ನಾನು ಮಾಡ್ತಾ ಇದ್ದೀನಿ, ನನ್ನಂತ ಅವರು ಯಾರು ಇಲ್ಲ ಅನ್ನ ಅಹಂಕಾರ, ನಾನು ಅನ್ನೋದು ಅಹಂಕಾರ, ನನ್ನದು ಅನ್ನೋ ಮಮಕಾರ. ಸೊ ಈ ಅಹಂಕಾರ ಮಮಕಾರಗಳಿಂದ ಯಾರಾದರೆ ಜಡಮತಿಗಳಾದಿ ಅಂದ್ರೆ ಒಂದು ಬುದ್ಧಿಯನ್ನು ಕೆಟ್ಟು ಅವರಾಗಿ ಮಾನವನು ದಿನದಿನದಿ ಪ್ರತಿದಿನವೂ ಕೂಡ ಮಾಡುವಂತಹ ಈ ಒಳ್ಳೆ ಕರ್ಮಗಳನ್ನು, ಸ್ನಾನ ಜಪ ದೇವಾಚನೆ ಮೊದಲಾದ ಕರ್ಮಗಳನ್ನು ಮಾಡಿದರೂ ಸಹಿತ ದಾನವರು ರಾಕ್ಷಸರು ಯಾರಿದ್ದಾರೋ ಅಂದ್ರೆ ತತ್ವಾಭಿಮಾನಿ ಅಸುರರು ಯಾರಿದ್ದಾರೋ ಆ ಅಸುರರು ಸೆಳೆದೊಯ್ಯುವರು, ಅದನ್ನು ಕದ್ದುಕೊಂಡು ಹೋಗ್ತಾರೆ ಅಂತೇಳಿ. ನಮಗೆ ಇಲ್ಲಿ ಸಂದೇಹ ಬರುತ್ತೆ, ನಾವು ಹೋಗಲಿ ಗೊತ್ತಿಲ್ಲದೆ ಯಾರಾದರೂ ತಪ್ಪು ಕೆಲಸಗಳನ್ನು ಮಾಡಿದರೆ ಈ ಒಳ್ಳೆ ಕೆಲಸಗಳನ್ನು ಕೂಡ ಆ ಒಂದು ತಪ್ಪು ಅನುಸಂಧಾನದಿಂದ ಅಂದ್ರೆ ಅಹಂಕಾರ ಮಮಕಾರಗಳಿಂದ ದೇವತಾರ್ಚನೆಯನ್ನು ಸ್ನಾನ ಜಪಾದಿಗಳನ್ನು ಮಾಡಿದರೆ ಅದನ್ನು ರಾಕ್ಷಸರು ಕದ್ದುಕೊಂಡು ಹೋಗ್ತಾರೆ ಅಂದ್ರೆ ಪರಮಾತ್ಮ ಯಾಕೆ ಅವರನ್ನು ಕದ್ದುಕೊಳ್ಳಕ್ಕೆ ಬಿಡ್ತಾನೆ? ಪರಮಾತ್ಮ ಸ್ವತಂತ್ರನಲ್ಲವೇ? ಪರಮಾತ್ಮ ಅವರಿಂದ ಅದು ಕದ್ದುಕೊಂಡು ಹೋಗೋ ಹಾಗೆ ಹೇಗೆ ಮಾಡ್ತಾನೆ ಪರಮಾತ್ಮ? ಆರ್ ದೇ ಸ್ಮಾರ್ಟರ್ ದ್ಯಾನ್ ಪರಮಾತ್ಮ? ಅದು ಆಗೋದಿಲ್ಲ. ಮತ್ತೆ ಹೇಗೆ ಅದು ಸಾಧ್ಯವಾಗುತ್ತೆ ಅಂತ ಹೇಳಿದರೆ ಅದನ್ನು ಹೇಳ್ತಾ ಇದ್ದಾರೆ. ನಾವು ಅದರಿಂದ ಏನ್ ತಿಳ್ಕೋಬೇಕಂದ್ರೆ ಆ ದೈತ್ಯರು ನಾವು ಮಾಡಿದ ಪುಣ್ಯವನ್ನು ಕದ್ದುಕೊಂಡು ಅಪಹಾರ ಮಾಡಿಕೊಂಡು ಹೋದರೆ ಸಹಿತ, ಮತ್ತು ಪರಮಾತ್ಮ ಮೋಹಿನಿ ಅವತಾರದಲ್ಲಿ ಹೇಗಾದ್ರೆ ಆ ಅಮೃತವನ್ನು ದೇವತೆಗಳು ಕದ್ದುಕೊಂಡು ಹೋದರೆ, ಪರಮಾತ್ಮ ಮೋಹಿನಿ ಅವತಾರವನ್ನು ಮಾಡಿ ಆ ಅಮೃತವನ್ನು ಮತ್ತು ತಾನೇ ತಗೊಂಡು ತಾನು ಅವರಿಂದ ಮತ್ತು ಕದ್ದು ಬಿಟ್ಟು ಅದನ್ನು ಮತ್ತು ದೇವತೆಗಳಿಗೆ ಹಂಚ್ತಾನೆ. ಅದೇ ವಿಧವಾಗಿ ನಾವು ಅಹಂಕಾರ ಮಮಕಾರಗಳಿಂದ ಮಾಡಿದಂತಹ ಪುಣ್ಯ ಕೆಲಸಗಳನ್ನು ರಾಕ್ಷಸರು ಕದ್ದುಕೊಂಡು ಹೋದರೂ ಸಹಿತ ಅವರಿಂದ ಮತ್ತು ಪರಮಾತ್ಮ ಕದ್ದುಕೊಂಡು ಮತ್ತು ಅದು ದೇವತೆಗಳಿಗೆ ಹಂಚಿಕೊಡ್ತಾನೆ, ಅಮೃತವನ್ನು ಅವರಿಗೆ ಹಂಚಿಕೊಟ್ಟಂತೆ. ಆ ವಿಧವಾಗಿ ಪರಮಾತ್ಮ ಅವರಿಗೆ ಹಂಚಿಕೊಡ್ತಾನೆ. ಸೊ ಇವೆಂಚುವಲ್ ಆಗಿ ವಿನ್ನರ್ಸ್ ಆರ್ ನಾಟ್ ದಿ ಅಸುರಾಸ್, ಇವೆಂಚುವಲ್ ವಿನ್ನರ್ಸ್ ಯಾರು ಅಂದ್ರೆ ದೇವತೆಗಳೇ. ಯಾಕೆಂದ್ರೆ ಪರಮಾತ್ಮ ಅದನ್ನೆಲ್ಲ ನಿಶ್ಚಯ ಮಾಡಿಕೊಂಡಿದ್ದಾನೆ, ಅದು ಹೇಗೆ ಹೇಗೆ ನಡಿಬೇಕು ಹಾಗೆ ನಡೆಸಿಕೊಡ್ತಾನೆ. ಅವನು ನಾವು ಯೋಗ್ಯರಲ್ಲ, ಅಂದ್ರೆ ಅಹಂಕಾರ ಮಮಕಾರಗಳಿಂದ ಮಾಡುವವರು ಯೋಗ್ಯರಲ್ಲ, ಅವರಿಂದ ದೇವತೆಗಳಿಗೆ ಅದು ಇವೆಂಚುವಲ್ ಆಗಿ ಬರುವ ಹಾಗೆ ಯಾಗ ಮಾಡ್ತಾನೆ ಅಂದ್ರೆ ದೈತ್ಯರು ಅದನ್ನ ಅಪಹಾರ ಮಾಡ್ತಾರೆ, ಅವರಿಂದ ಪರಮಾತ್ಮ ತಾನು ಮತ್ತು ಅಪಹಾರ ಮಾಡಿ ಅದನ್ನು ಮತ್ತು ದೇವತೆಗಳಿಗೆ ಹಂಚಿಕೊಡ್ತಾನೆ. ಈ ವಿಧವಾಗಿ ಇವೆಂಚುವಲ್ ಆಗಿ ದೇವತೆಗಳಿಗೆ ಸೇರುವಂತೆ ಮಾಡ್ತಾನೆ ಪರಮಾತ್ಮ. ಯಾಕೆ ಅಂದ್ರೆ ಶ್ರೀನಿವಾಸನ ಸ್ವೀಕರಿಸ, ಅವನು ನಮ್ಮಂತಹ ಅಹಂಕಾರ ಮಹಮಕಾರಗಳಿಂದ ಮಾಡುವ ಪುಣ್ಯ ಕೆಲಸಗಳನ್ನು ಸ್ವೀಕಾರ ಮಾಡುವುದಿಲ್ಲ. ಸ್ವೀಕರಿಸ ಅಂದ್ರೆ ಸ್ವೀಕಾರ ಮಾಡುವುದಿಲ್ಲ. ಯಾಕೆ ಅಂದ್ರೆ ಅಹಂಕಾರ ಮಮಕಾರಗಳು ಪರಮಾತ್ಮನಿಗೆ ಸರಿ ಹೋಗುವುದಿಲ್ಲ. ಅದಕ್ಕೆ ಆ ವಿಧವಾಗಿ ಮಾಡುವುದನ್ನು ಮದ್ದಾನೆ ಪಕ್ವ ಕಪಿತ್ತ ಫಲ ಭಕ್ಷಿಸಿದ ಒಳಗೆ ಅಹುದು ಅಂದ್ರೆ ಏನು, ಈ ವಿಧವಾಗಿ ಆ ಪಕ್ವವಾದ ಹಣ್ಣಿನಾದಂತಹ ಆ ಬೆಳಗಿನ ಹಣ್ಣನ್ನು ಆ ಮದ್ದಾನೆ ಭಕ್ಷಣೆ ಮಾಡಿದ್ರೆ ಅದು ಏನು ಇರೋದಿಲ್ಲ, ಅದು ಎಂಟಿ ಆಗಿರುತ್ತೆ. ಆ ವಿಧವಾಗಿ ನಮಗೆ ಕೂಡ ಎಂಟಿ ಫಲ ಅಂದ್ರೆ ನಮಗೆ ಫಲ ಸಿಗುವುದಿಲ್ಲ ಒಂದರ್ಥ. ಇನ್ನೊಂದು ಅದು ಹೇಗಾದ್ರೆ ಹೋಗೋದೇ ಗೊತ್ತಾಗೋದಿಲ್ಲ. ಹಾಗೆ ಅದೇ ವಿಧವಾಗಿ ನಮ್ಮ ಪುಣ್ಯ ಫಲ ಆ ದೇವ ರಾಕ್ಷಸರು ಕದ್ದುಕೊಂಡು ಹೋಗ್ತಾರೆ, ಅದು ಹೋಗುವ ವಿಷಯ ನಮಗೆ ಗೊತ್ತಾಗೋದಿಲ್ಲ. ವಿತೌಟ್ ಅವರ್ ನಾಲೆಡ್ಜ್ ಇಟ್ ಸೆಲ್ಫ್ ದೇ ಜಸ್ಟ್ ಸ್ನ್ಯಾಚ್ ಇಟ್ ಅವೇ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಕಾರಣದಿಂದ ನಾವು ಅಹಂಕಾರ ಮಮಕಾರಗಳನ್ನು ಬಿಟ್ಟು ಪರಮಾತ್ಮನಿಗೆ ಎಲ್ಲವೂ ಸಮರ್ಪಣೆ ಮಾಡ್ತಾ ಇದ್ದೀವಿ ಎನ್ನುವ ಒಂದು ಅನುಸಂಧಾನದಿಂದ, ನಾವು ಮಾಡ್ತಾ ಇಲ್ಲ ಅಸ್ವತಂತ್ರ ಎಂಬುವ ಅನುಸಂಧಾನದಿಂದ, ಇದು ನಮ್ಮದಲ್ಲ, ಆ ಕೆರೆ ನೀರನ್ನು ಕೆರೆಗೆ ತೆರೆದು ಅಂತ ಹೇಳಿ ನಾವು ಪರಮಾತ್ಮ ಕೊಟ್ಟಿದ್ದನ್ನು ಅವನಿಗೆ ಮತ್ತೆ ಸಮರ್ಪಣೆ ಮಾಡ್ತಾ ಇದ್ದೀವಿ, ನನ್ನದು ಯಾವುದೂ ಇಲ್ಲ ಅನ್ನೋ ಒಂದು ಅನುಸಂಧಾನದಿಂದ ಯಾವಾಗಾದರೆ ನಾವು ಪರಮಾತ್ಮನ ಪೂಜಾದಿಗಳನ್ನು ಮಾಡ್ತೀವೋ ಆಗ ಪರಮಾತ್ಮ ಸಂತೃಪ್ತನಾಗಿ ಅವೆಲ್ಲವೂ ಸ್ವೀಕಾರ ಮಾಡ್ತಾನೆ, ಇಲ್ಲದ್ರೆ ಅವನು ಸ್ವೀಕಾರ ಮಾಡುವುದಿಲ್ಲ, ಅದನ್ನು ಅದೆಲ್ಲ ವ್ಯರ್ಥವಾಗಿ ಬಿಡುತ್ತೆ ಅಂಥೇಳಿ ಆ ವಿಷಯವನ್ನು ಹೇಳ್ತಾ ಇದ್ದಾರೆ. ನಾನು ನನ್ನದು ಎಂಬ ಜಡಮತಿ ಮಾನವನು ದಿನ ದಿನದಿ ಮಾಡುವ ಸ್ನಾನ ಜಪ ದೇವ ಅರ್ಚನೆಯು ಮೊದಲಾದ ಕರ್ಮಗಳ ದಾನವರು ಶೆಳೆದು ಒಯ್ಯುವರು ಅಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವ ಕಪಿತ್ತ ಫಲ ಭಕ್ಷಿತ ಓಲಹುದು. ಆ ವಿಧವಾಗಿ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಧಾತ್ರಿಯೊಳಗೆ ಉಳ್ಳ ಅಖಿಲ ತೀರ್ಥ ಕ್ಷೇತ್ರ ಚರಿಸಿದರೇನು, ಪಾತ್ರ ಅಪಾತ್ರನು ಅರಿತು ಅನ್ನಾದಿ ದಾನವ ಮಾಡಿ ಫಲವೇನು, ಗಾತ್ರ ನಿರ್ಮಲನಾಗಿ ಮಂತ್ರ ಸ್ತೋತ್ರ ಪಠಿಸಿದರೆ ಏನು, ಹರಿ ಸರ್ವತ್ರ ಗತನೆಂದ ಅರಿಯದಲೇ ತಾ ಕರ್ತೃ ಎಂಬುವನು ಅಂತೇಳಿ. ಇಲ್ಲಿ ಕೂಡ ಅಹಂಕ ಈ ಸರ್ವ ಪ್ರತೀಕ ಸಂಧಿಯಲ್ಲಿ ಪ್ರತೀಕಗಳನ್ನು ಇಟ್ಟುಕೊಂಡು ಪರಮಾತ್ಮನ ಉಪಾಸನೆ ಮಾಡುವುದು ಹೇಗೆ ಅನ್ನೋದನ್ನು ತಿಳಿಸ್ತಾರೆ. ಎಲ್ಲ ಇದು ಸರ್ವ ಪ್ರತೀಕ ಸಂಧಿ ಅಂದ್ರೆ ಪರಮಾತ್ಮನ ಪ್ರತೀಕವನ್ನು ಒಂದೊಂದು ಕಡೆ ನೋಡುವ ಒಂದು ವಿಧಾನ. ಈ ವಿಧಾನದಲ್ಲಿ ಮುಖ್ಯವಾದ ಅಂಶ ಏನೆಂದರೆ ಅಹಂಕಾರ ಮಮಕಾರಗಳನ್ನು ಬಿಡುವುದೇ ಮುಖ್ಯವಾದ ಅಂಶ. ಅದಕ್ಕೆ ಈ ಅಹಂಕಾರ ಮಮಕಾರಗಳನ್ನು ಬಿಡುವುದರಲ್ಲಿ ಬೇರೆ 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 ವಿಧವಾಗಿ ಒಂದೊಂದು ಪದ್ಯದಲ್ಲಿ ಅದನ್ನು ಎಂಫಸೈಸ್ ಮಾಡಿ ಬೇರೆ ಬೇರೆ ಉದಾಹರಣೆಗಳಿಂದ ಅದನ್ನು ನಮಗೆ ಮನಸ್ಸಿಗೆ ಹತ್ತುವಂತೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಧಾತ್ರಿ ಅಂದ್ರೆ ಭೂಮಿಯೊಳಗೆ ಉಳ್ಳ ಇರುವಂತಹ ಅಖಿಲ ಸಮಸ್ತವಾದ ತೀರ್ಥ ಕ್ಷೇತ್ರ ತೀರ್ಥ ಸ್ಥಳಗಳು ಕ್ಷೇತ್ರ ಒಳ್ಳೆ ಪುಣ್ಯ ಕ್ಷೇತ್ರಗಳು ಅದರನ್ನು ಚರಿಸಿದರೆ ಏನು, ಅದೆಲ್ಲ ಕೂಡ ನಾವು ಅಲ್ಲೆಲ್ಲ ಸಂಚಾರ ಮಾಡಿದ್ರೆ ಏನು ಫಲ ಅಂದ್ರೆ ತೀರ್ಥಯಾತ್ರೆಗಳಿಗೆ ಹೋಗು ಏನು ಫಲವಿಲ್ಲ. ಯಾಕೆ ಫಲ ಇಲ್ಲ ಅಂದ್ರೆ ಹಾಗಾದ್ರೆ ತೀರ್ಥಯಾತ್ರೆಗಳಿಗೆ ಹೋಗಬಾರದ ಅಂದ್ರೆ ಅದೆಲ್ಲ ಮುಖ್ಯ ಅಂಶ, ಅದು ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದು ಕೊನೆಗೆ ನೋಡೋಣ. ಸೊ ಈ ತೀರ್ಥ ಕ್ಷೇತ್ರಗಳಲ್ಲಿ ಚರಿಸಿದರೆ ಏನು ಫಲವಿಲ್ಲ. ಪಾತ್ರ ಅಪಾತ್ರವನ್ನು ಅಂತಂದ್ರೆ ಪಾತ್ರ ಅಂದ್ರೆ ಏನು, ಯೋಗ್ಯರು. ಪಾತ್ರ ಅಂದ್ರೆ ಒನ್ ಹೂ ಈಸ್ ಫಿಟ್ ಟು ರಿಸೀವ್ ಎ ಬೆನಿಫಿಟ್, ಅವನಿಗೆ ಪಾತ್ರ ಅಂತ. ಸತ್ಪಾತ್ರ ಅಪಾತ್ರ ಅಂತ ಹೇಳಿ, ಯಾರು ಸತ್ಪಾತ್ರರು ಅಂದ್ರೆ ಯಾವುದಾದ್ರೂ ಒಂದು ದಾನ ಮಾಡಬೇಕಂದ್ರೆ ಆ ದಾನಕ್ಕೆ ಸತ್ಪಾತ್ರರು ಯಾರೇ ಅಂದ್ರೆ ಆ ಜ್ಞಾನವನ್ನು ಸ್ವೀಕಾರ ಮಾಡಲಿಕ್ಕೆ ಅವರು ಜ್ಞಾನಿಗಳಾಗಿರಬೇಕು, ಯೋಗ್ಯರಾಗಿರಬೇಕು, ಸತ್ಪಾತ್ರರಾಗಿರಬೇಕು. ಅಪಾತ್ರರಿಗೆ ಅಂದ್ರೆ ಅಯೋಗ್ಯರಿಗೆ ದಾನ ಮಾಡಿದ್ರೆ ಆ ದಾನ ವ್ಯರ್ಥವಾಗುತ್ತೆ. ಸೊ ಈ ವಿಧವಾಗಿ ಪಾತ್ರವನ್ನು ಅಪಾತ್ರವನ್ನು ಅರಿತು ತಿಳುಕೊಂಡು ಅನ್ನಾದಿ ದಾನವನ್ನು ಮಾಡಿದರೆ ಅನ್ನದಾನ ಅಂದ್ರೆ ಈ ಒಂದೋ ದೇಡು ಅನ್ನದಾನ ವಿತ್ ಪ್ರಾಪರ್ ನಾಲೆಡ್ಜ್, ಎಲ್ಲ ಇವರು ಪಾತ್ರರು ಇವರು ಸತ್ಪಾತ್ರರು ಇವರು ಅಪಾತ್ರರು ಅಂತ ತಿಳ್ಕೊಂಡು ಒಳ್ಳೆ ಜ್ಞಾನದಿಂದ ಅಂತಹ ಅನ್ನದಾನ ಮಾಡಿದರೂ ಕೂಡ ಫಲವೇನು, ಏನು ಫಲ ಇದೆ. ಗಾತ್ರ ನಿರ್ಮಲನಾಗಿ ಅಂದ್ರೆ ತನ್ನ ಶರೀರವನ್ನು ಸ್ನಾನಾದಿಗಳಿಂದ ನಿರ್ಮಲಪಡಿಸಿ ಮುದ್ರೆಗಳನ್ನು ನಾವು ಮುದ್ರೆಗಳನ್ನೆಲ್ಲ ಧಾರಣೆ ಮಾಡಿ ಎಲ್ಲವನ್ನು ಸರಿಯಾಗಿ ಮಾಡಿಕೊಂಡು ಮಂತ್ರ ಸ್ತೋತ್ರ ಪಠಿಸಿದರೆ ಏನು, ಏನು ಮಂತ್ರ ಸ್ತೋತ್ರಗಳನ್ನು ಪಠನೆ ಮಾಡಿ ಏನು ಫಲ. ಇವೆಲ್ಲಕ್ಕೂ ಫಲವಿಲ್ಲ. ಯಾವಾಗ ಫಲ ಇಲ್ಲ, ಹರಿ ಸರ್ವತ್ರ ಗತನೆಂದು ಅರಿಯದಲೇ ತಾ ಕರ್ತೃ ಎಂಬುವನು, ಎಲ್ಲ ಕಡೆ ಪರಮಾತ್ಮ ಸರ್ವವ್ಯಾಪ್ತನಾಗಿದ್ದಾನೆ, ನನ್ನ ಒಳಗೂ ಕೂಡ ವ್ಯಾಪ್ತನಾಗಿದ್ದಾನೆ, ನನ್ನ ಒಂದೊಂದು ಅಣುವಿನಲ್ಲಿ ಒಂದೊಂದು ಸೆಲ್ನಲ್ಲಿ ಪರಮಾತ್ಮ ಇದ್ದಾನೆ. ಈ ವಿಧವಾಗಿ ಸರ್ವವ್ಯಾಪ್ತನಾದ ಪರಮಾತ್ಮ ನನ್ನ ಒಳಗೆ ಇದ್ದು, ನನ್ನ ಮನಸ್ಸಿನ ಒಳಗೆ, ನನ್ನ ದೇಹದ ಒಳಗೆ, ನನ್ನ ರಕ್ತದ ಒಂದೊಂದು ಬಿಂದು ಒಳಗೆ ಅವನಿದ್ದು ನನ್ನಿಂದ ಈ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ. ಅವನೇ ಕರ್ತ, ನಾನು ಕರ್ತನಲ್ಲ ಅಂಥೇಳಿ ತಿಳ್ಕೊಳ್ಳದೆ ನಾ ತಾನೇ ಕರ್ತ ಅನ್ನುವ ಅಹಂಕಾರದಿಂದ ಯಾರಾದರೆ ಮಾಡ್ತಾರೋ ಅಂತಹ ಅವರಿಗೆ ಈ ಮೇಲೆ ಹೇಳಿದ ಎಲ್ಲ ಒಳ್ಳೆ ಕೆಲಸಗಳಿಂದಲೂ ಯಾವ ಫಲವೂ ಸಿಗೋದಿಲ್ಲ. ಯಾರಾದರೆ ಇಂತಹ ಒಂದು ಅನುಸಂಧಾನ ಇಟ್ಟುಕೊಂಡು ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅನ್ನುವ ಅನುಸಂಧಾನ ಸರಿಯಾಗಿ ಇಟ್ಟುಕೊಂಡು ತಾನು ಸ್ವತಂತ್ರನಲ್ಲ, ಪರಮಾತ್ಮ ಒಬ್ಬನೇ ಸ್ವತಂತ್ರ, ಅವನು ನನ್ನಿಂದ ಮಾಡಿಸ್ತಾ ಇದ್ದಾನೆ, ನನ್ನನ್ನು ಅವನು ಆರಿಸಿಕೊಂಡಿದ್ದು ಅವನು ಮಾಡಿದ ದೊಡ್ಡ ಉಪಕಾರ ಅನುಗ್ರಹ ಅನ್ನುವ ಒಂದು ಉದ್ದೇಶದಿಂದ, ಒಂದು ಒಂದು ಭಕ್ತಿಯಿಂದ, ಒಂದು ಅನುಸಂಧಾನದಿಂದ ಮೇಲೆ ಹೇಳಿದ ಕೆಲಸಗಳನ್ನು ಅಂದ್ರೆ ಆವಾಗ ಅಖಿಲ ತೀರ್ಥಗಳನ್ನು ಮಾಡಬೇಕು, ತೀರ್ಥ ಕ್ಷೇತ್ರಗಳೆಲ್ಲ ಹೋಗಬೇಕು, ನಾವು ಪಾತ್ರ ಪಾತ್ರವನ್ನು ಆರಿತು ದಾನಾದಿಗಳನ್ನು ಮಾಡಲೇಬೇಕು, ಗಾತ್ರ ನಿರ್ಮಲನಾಗಿ ಮಂತ್ರತಂತ್ರ ಸ್ತೋತ್ರಗಳನ್ನು ಮಾಡಿಕೊಂಡು ನಾವು ಎಲ್ಲ ದಿವ್ಯ ಒಳ್ಳೆ ವಸ್ತ್ರಗಳನ್ನು ಹಾಕೊಂಡು ನಾಮುದ್ರೆಗಳು ಹಾಕೊಂಡು ಅಲಂಕಾರ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಪರಮಾತ್ಮನ ಪೂಜೆಯನ್ನು ಮಾಡಲೇಬೇಕು. ಆದರೆ ಅವೆಲ್ಲ ಮಾಡುವಾಗ ಅವೆಲ್ಲವೂ ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಎಂಬ ಅನುಸಂಧಾನದಿಂದ ಮಾಡಿದರೇನೆ ಅದಕ್ಕೆ ಪೂರ್ಣ ಫಲ ಸಿಗುತ್ತೆ, ಇಲ್ಲದ್ರೆ ಯಾವ ಫಲವೂ ಸಿಗುವುದಿಲ್ಲ ಅಂತೇಳಿ ಈ ವಿಧವಾದ ಒಂದು ಒಳ್ಳೆ ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಮಾಡಬೇಕು ಅನ್ನೋದು ಇಲ್ಲಿ ಮುಖ್ಯಾಂಶ. ಧಾತ್ರಿಯೊಳಗೆ ಉಳ್ಳ ಅಖಿಲ ತೀರ್ಥ ಕ್ಷೇತ್ರ ಚರಿಸಿದರೆ ಏನು, ಪಾತ್ರ ಪಾತ್ರನು ಅರಿತು ಅನ್ನಾದಿ ದಾನವ ಮಾಡಿ ಫಲವೇನು, ಗಾತ್ರ ನಿರ್ಮಲನಾಗಿ ಮಂತ್ರ ಸ್ತೋತ್ರ ಪಠಿಸಿದರೆ ಏನು, ಹರಿ ಸರ್ವತ್ರ ಗತನು ಎಂದು ಅರಿಯದಲೇ ತಾ ಕರ್ತೃ ಎಂಬುವನು. ಅಂತಹ ತಾನೇ ಕರ್ತ ಅಂತ ಯಾರ ತಿಳ್ಕೊಳ್ತಾರೋ ಅವರೆಲ್ಲವನ್ನು ವ್ಯರ್ಥವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಕಂಡ ನೀರೊಳು ಮುಣುಗಿ ದೇಹವ ದಂಡಿಸಿ ಫಲವೇನು, ದಂಡ ಕಮಂಡಳುಗಳನ್ನೇ ಧರಿಸಿ ಯತಿಯನ್ನು ಎಂದೆನಿಸಿ ಫಲವೇನು, ಅಂಡದ ಅಧಿಪನ ಅಂಶಗವ ಪದ ಪುಂಡರೀಕದಿ ಮನವ ಅಹರ್ನಿಶಿ ಬಂಡು ಉಣಿಯ ಓಲಿರಿಸಿ ಸುಖ ಪಡದೆ ಇಪ್ಪ ಮಾನವನು. ಸೊ ಈ ವಿಧವಾಗಿ ಇಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಮಾನವನು, ಮನುಷ್ಯನಾದವನು ಏನು ಮಾಡಿದ್ರೆ, ಕಂಡ ನೀರೊಳು ಮುನಿಗಿ ದೇಹ ಅಂದ್ರೆ ಕಂಡ ನೀರು ಅಂದ್ರೆ ಎಲ್ಲಿ ಎಲ್ಲೆಲ್ಲಿ ಕಾಣಿಸಿದ್ರು ಅಲ್ಲೆಲ್ಲ ಅಂದ್ರೆ ಇಲ್ಲಿ ಓ ಒಳ್ಳೆ ಕ್ಷೇತ್ರ ಇದೆ, ಇಲ್ಲಿ ಕಂಡ ಕಡೆ ಎಲ್ಲೆಲ್ಲಿ ಬೇರೆ ಬರ್ದೆ ಸಿ ಸಮಥಿಂಗ್ ಒಂದು ಒಳ್ಳೆ ಕ್ಷೇತ್ರ ಇದೆ ಅಂತ ಹೇಳಿ ಎಲ್ಲೆಲ್ಲಿ ತಾವು ನೋಡ್ತಾರೋ ಒಂದು ಸ್ನಾನ ಯೋಗ್ಯವಾದ ಒಂದು ಸ್ಥಳವನ್ನು ನೋಡಿ ಆ ನೀರು ಒಳಗೆ ಮುಳುಗಿ ಓ ಇದು ಒಳ್ಳೆ ತೀರ್ಥ ಅಂತ ಹೇಳಿ ಅಲ್ಲಿ ಮುಳುಗಿದ್ರೆ ಏನು ಲಾಭವಿಲ್ಲ. ಅಂದ್ರೆ ಅಹಂಕಾರ ಮಮಕಾರ ದೋಷಯುಕ್ತನಾದ ಮನುಷ್ಯನು ಪ್ರಾತಃ ಸ್ನಾನ ಯುಕ್ತನಾಗಿ ಅನುಸಂಧಾನ ರಹಿತನಾಗಿ ಆ ಒಳ್ಳೆ ತೀರ್ಥಕ್ಷೇತ್ರಗಳಲ್ಲಿ ಆ ನೀರು ಒಳಗೆ ಸ್ನಾನ ಮಾಡಿದರೂ ಕೂಡ ಯಾವ ಫಲವೂ ಇಲ್ಲ. ದೇಹವ ದಂಡಿಸಿ, ದೇಹವ ದಂಡಿಸಿ ಅಂದ್ರೆ ನಾವು ದೇಹವನ್ನು ಕ್ಷೀಣ ಅಂದ್ರೆ ಉಪವಾಸ ಮಾಡೋದು, ಜಸ್ಟ್ ದೇಹವನ್ನು ದಂಡನೆ ಕೊಡೋದು ಅಂದ್ರೆ ಗಿವಿಂಗ್ ಪನಿಷ್ಮೆಂಟ್ ದ ಬಾಡಿ. ಗಿವಿಂಗ್ ಪನಿಷ್ಮೆಂಟ್ ದ ಬಾಡಿ ಅಂದ್ರೇನು, ಉಪವಾಸ ಮಾಡುವುದು, ಜಪತಪಾದಿಗಳನ್ನು ಮಾಡುವುದು, ಚಾಂದ್ರಾಯಣ ವ್ರತ, ವಿಷ್ಣು ಪಂಚಕ ವ್ರತ, ಅಳವಣ ವ್ರತ, ಅಖಂಡ ವ್ರತ, ಚಾತುರ್ಮಾಸಿ ವ್ರತ, ಏಕಾದಶಿ ವ್ರತ, ಈ ವಿಧವಾಗಿ ಅನೇಕ ವ್ರತಗಳಿಂದ ದೇಹವನ್ನು ಶುಷ್ಕ ಮಾಡಿ ಅದನ್ನು ಚೆನ್ನಾಗಿ ದಂಡನೆ ಶಿಕ್ಷೆಯನ್ನು ಕೊಟ್ಟು ಪರಮಾತ್ಮನ ಪೂಜಾದಿಗಳನ್ನು ಬಹಳ ತೀಕ್ಷ್ಣತೆಯಿಂದ ಬಹಳ ತೀಕ್ಷ್ಣವಾಗಿ ವಿತ್ ಲಾಟ್ ಆಫ್ ಇಂಟೆನ್ಸಿಟಿ ಮಾಡಿದರೂ ಕೂಡ ಏನು ಫಲ, ಅದರಿಂದ ಏನು ಫಲವಿಲ್ಲ. ದಂಡ ಕಮಂಡುಗಳನ್ನು ಧರಿಸಿ ಅಂದ್ರೆ ದಂಡ ಕಮಂಡಲುಗಳು, ದಂಡ ಅಂದ್ರೆ ದ ಒನ್ ದಟ್ ಸ್ಟಿಕ್ ತರ ಇರುತ್ತೆ, ಅದನ್ನು ಇಟ್ಕೊಂಡು ತಪಸ್ಸು ಮಾಡಲಿಕ್ಕೆ ಯೋಗ್ಯವಾದದ್ದು. ಕಮಂಡಲು ಅನ್ನೋದು ಅದರ ನೀರನ್ನು ಹಾಕಿ ನಾವು ಕರ್ಮಗಳನ್ನು ಮಾಡುವಾಗ ಆಯಾ ಕರ್ಮಗಳನ್ನು ಮಾಡುವಾಗ ನೀರನ್ನು ಉಪಯೋಗಿಸುವ ಕಂಟೈನರ್ ಅದು ಕಮಂಡಲು ಅಂತ ಕರೀತಾರೆ. ಈ ದಂಡ ಕಮಂಡಲುಗಳನ್ನು ಧಾರಣೆ ಮಾಡಿ ಶಿರಸ್ಸನ್ನು ಮುಂಡನ ಮಾಡಿಕೊಂಡು ಯಜ್ಞೋಪವೀತ ಕಟಿಸೂತ್ರ ಇವೆಲ್ಲ ತೆಗೆದುಬಿಟ್ಟು ಕಾಷಾಯ ವಸ್ತ್ರಗಳನ್ನು ಧಾರಣೆ ಮಾಡಿ ಇಷ್ಟು ಒಂದು ನಾವು ತೀಕ್ಷ್ಣತೆಯಿಂದ ಮಾಡಿದರೂ ಕೂಡ ಅದರಿಂದ ಫಲವೇನೂ ಇಲ್ಲ ಅಂತೇಳಿ ಯತಿ ಎಂದೆನಿಸಿ ಅಂತೆ ಒಂದು ಸನ್ಯಾಸಾಶ್ರಮ ಸ್ವೀಕಾರ ಮಾಡಬಹುದು, ಅದರಿಂದಲೂ ಕೂಡ ಫಲವಿಲ್ಲ. ಇವೆಲ್ಲ ಅಂದ್ರೆ ಸ್ವಲ್ಪ ಫಲ ಇದ್ದರೆ ಇರಬಹುದು, ಆದರೆ ಪೂರ್ಣ ಫಲ ಸಿಗೋದಿಲ್ಲ. ಯಾಕೆ ಅಂದರೆ ಅಂಡಜ ಅಧಿಪನ, ಅಂಡಜ ಅಂದ್ರೆ ಅಂಡ ಅಂದ್ರೆ ಎಗ್ ಎಗ್ಗಿಂದ ಹುಟ್ಟಿದಂದ್ರೆ ಪಕ್ಷಿ, ಅಂಡಜ ಅಧಿಪ ಅಂದ್ರೆ ಪಕ್ಷಿಶ್ರೇಷ್ಠ, ಪಕ್ಷಿಶ್ರೇಷ್ಠನಾದಂತಹ ಗರುಡ. ಸೊ ಅಂಡಜ ಅಧಿಪ ಅಂದ್ರೆ ಗರುಡ, ಪಕ್ಷಿಗೆ ಅಧಿಪತಿಯಾದಂತಹ ಪಕ್ಷಿಶ್ರೇಷ್ಠನಾದಂತಹ ಗರುಡ ದೇವರಿಗೆ ಅಂಡಜ ಅಧಿಪ ಅಂತ ಕರೀತಾರೆ. ಸೊ ಅಂಡದ ಅಧಿಪನ ಅಂಶಗನ, ಅಂಶಗನ ಅಂದ್ರೆ ಆ ಭುಜ, ಅಂಶ ಅಂದ್ರೆ ಭುಜಗಳು ಅಂತೇಳಿ. ಸೊ ಆ ಅಂಶಗನ ಅಂದ್ರೆ ಅಂಶ ಗ ಅಂದ್ರೆ ಭುಜಗಳನ್ನು ಆಧಾರ ಮಾಡಿಕೊಂಡು ಸಂಚಾರ ಮಾಡುವ ಅಂದ್ರೆ ಗರುಡ ವಾಹನ ಅಂತ ಅರ್ಥ. ಸೊ ಅಂಡದಾಧಿಪನ ಅಂಶಗ ಅಂದ್ರೆ ಗರುಡ ವಾಹನ ಅಂತ ಅರ್ಥ. ಗರುಡನಾದ ಆ ಪಕ್ಷಿರಾಜನಾದಂತಹ ಗರುಡನನ್ನು ವಾಹನವಾಗಿ ಇಟ್ಕೊಂಡವನು. ಆ ನಾರಾಯಣ ದೇವರ ಪದ ಪುಂಡರೀಕದಿ ಮನವ ಅಹರ್ನಿಶಿ ಬಂಡು ಉನಿಯ ಓಲಿಸಿ ಅಂತೇಳಿ ಅಂದ್ರೆ ಪದ ಪುಂಡರೀಕದಿ, ಪದ ಪುಂಡರೀಕ, ಪುಂಡರೀಕ ಅಂದ್ರೆ ಲೋಟಸ್ ಫ್ಲವರ್, ಇದೇನಂದ್ರೆ ಸೀತ ಪುಂಡರೀಕಂ ಅಂತೇಳಿ, ಬೆಳಿ ಬೆಳ್ಳನ ಲೋಟಸ್ ಫ್ಲವರ್ಗೆ ಪುಂಡರೀಕ ಅಂತ ಕರೀತಾರೆ. ಅದೇ ವಿಧವಾಗಿ ನೀಲಕ್ಕೆ ಉತ್ಪಲ, ಬ್ಲೂ ಲೋಟಸ್ ಇಸ್ ಕಾಲ್ಡ್ ಉತ್ಪಲ, ವೈಟ್ ಲೋಟಸ್ ಇಸ್ ಕಾಲ್ಡ್ ಪುಂಡರೀಕ, ಅದೇ ವಿಧವಾಗಿ ಕೆಂಪು ಲೋಟಸ್ ಇಸ್ ಕಾಲ್ಡ್ ಕೋಕನಾದ ಅಂತೇಳಿ. ಈ ವಿಧವಾಗಿ ಒಂದೊಂದು ಕಲರ್ ಆಫ್ ದಿ ಲೋಟಸ್ ಫ್ಲವರ್ಗೆ ಬೇರೆ ಬೇರೆ ಹೆಸರುಗಳಿರುತ್ತೆ. ಇಲ್ಲಿ ಪುಂಡರೀಕ ಅಂತ ಹೇಳಿದ್ರೆ ಬೆಳ್ಳನೆ ಲೋಟಸ್ ಫ್ಲೋರ್, ವೈಟ್ ಲೋಟಸ್ ಫ್ಲೋರ್, ಅದಕ್ಕೆ ಆ ಪರಮಾತ್ಮನ ಪದಗಳೆಂಬುವ ಕಮಲಗಳಲ್ಲಿ, ಪದ ಪುಂಡರೀಕ ಅಂದ್ರೆ ಪದ ಕಮಲಗಳು, ಪದ ಪಾದ ಪದ್ಮ ಅಂತ ಹೇಳ್ತೀವಿ, ಪಾದ ಪದ್ಮಗಳಲ್ಲಿ ಮನವನ್ನು ಮನಸ್ಸನ್ನು ಅಹರ್ ನಿಶಿ, ಅಹ ಅಂದ್ರೆ ಬೆಳಿಗ್ಗೆ, ನಿಶಿ ಅಂದ್ರೆ ರಾತ್ರಿ, ಆ ಮನವನ್ನು ಹಗಲು ರಾತ್ರಿ ಅಂದ್ರೆ ಯಾವಾಗಲೂ ಅಂದ್ರೆ 24 hours ಎಲ್ಲ ಕಾಲದಲ್ಲಿಯೂ ಅಹರ್ ನಿಶದಲ್ಲಿ ಕೂಡ ಬಂಡುನಿಯ ಓಳಿರಿಸಿ. ಬಂಡುನಿಯ ಅಂದ್ರೆ ಬಿ ಅಂತ ಇರ್ತೀವಿ, ಭ್ರಮರಕ್ಕೆ ಬಂಡುನಿಯ ಅಂತ ಕರೀತಾರೆ. ಬಂಡುನಿಯ ಓಲಿರಿಸಿ ಅಂತೇಳಿ ಆ ಭ್ರಮರದ ಓಲೆ ಅಂದ್ರೆ ಹೇಗೆ ಆದ್ರೆ ಲೋಟಸ್ ಮೇಲೆ ದ ಬಿ ಗೆಟ್ಸ್ ಅಟ್ರಾಕ್ಟೆಡ್ ಟು ದ ಲೋಟಸ್, ಆ ಪರಮಾತ್ಮನ ಪದ ಕಮಲಗಳಲ್ಲಿ ನಮ್ಮ ಮನಸ್ಸು ಭ್ರಮರದ ಅಂತೆ ಅಂದ್ರೆ ಹೇಗಾದ್ರೆ ಭ್ರಮರ ಗೆಟ್ಸ್ ಅಟ್ರಾಕ್ಟೆಡ್ ಟು ದ ಲೋಟಸ್, ಅವರ್ ಮೈಂಡ್ ಶುಡ್ ಗೆಟ್ ಅಟ್ರಾಕ್ಟೆಡ್ ಟು ದ, ಅದಕ್ಕೆ ಎಲ್ಲ ಯಾವಾಗಲೂ ಪದಕಮಲಗಳನ್ನು ಅನ್ನೋದು ಕಾರಣ ಅದು. ಪಾದ ಪದ್ಮಗಳನ್ನು ನಾವು ಯಾಕೆ ಹೇಳ್ತೀವಿ ಅಂದ್ರೆ ಪದ್ಮಗಳಲ್ಲಿ ಹೇಗೆ ಒಂದು ಭ್ರಮರ ಹೋಗುತ್ತೋ ಅದೇ ವಿಧವಾಗಿ ಪರಮಾತ್ಮನ ಪಾದಗಳಲ್ಲಿ ನಮ್ಮ ಮನಸ್ಸು ಹೋಗಿ ಯಾವಾಗಲೂ ಅಲ್ಲಿ ನೆಲೆಸಿರಬೇಕು. ಅದಕ್ಕೆ ಪದ ಪುಂಡರೀಕಗಳಲ್ಲಿ ಭ್ರಮರದಂತೆ ನಮ್ಮ ಮನಸ್ಸು ಯಾವಾಗಲೂ ಇರಬೇಕು. ಹಾಗೆ ಇಡದೇ ಸುಖ ಬಡದೆ ಇಪ್ಪ ಮಾನವನು, ಆ ವಿಧವಾಗಿ ಭ್ರಮರವನ್ನು ಹೇಗೆ ಒಂದು ಆ ಲೋಟಸ್ನಲ್ಲಿ ಇಡಬೇಕು, ಆ ಪರಮಾತ್ಮನ ಪದಕಮಲಗಳಲ್ಲಿ ನಮ್ಮ ಮನಸ್ಸನ್ನು ಯಾವಾಗಲೂ ಇಡದೇ ಯಾರಾದರೆ ಈ ವಿಧವಾದ ಎಲ್ಲ ಕಾರ್ಯಗಳನ್ನು ಮಾಡಿದರೂ ಕೂಡ ಅದರಿಂದ ಫಲವಾಗುವುದಿಲ್ಲ, ಶುಷ್ಕ ಫಲ. ದಟ್ ಮೀನ್ಸ್ ದೇ ಡು ನಾಟ್ ಗಿವ್ ಈಲ್ಡ್ ಎನಿ ರಿಸಲ್ಟ್ಸ್. ನಾವು ಪರಮಾತ್ಮನ ಮೇಲೆ ಮನಸ್ಸನ್ನಿಟ್ಟು ಇವೆಲ್ಲ ಮಾಡಿದರೆ ನಮಗೆ ಫಲ ಸಿಗತ್ತೆ. ಆದರೆ ಪರಮಾತ್ಮನ ಮೇಲೆ ಮನಸ್ಸು ಇಡದೆ ಈ ಮೇಲೆ ಹೇಳಿದಂತಹ ಎಲ್ಲ ಕಾರ್ಯಗಳನ್ನು, ಯತಿಯಾಶ್ರಮ ಸನ್ಯಾಸಾಶ್ರಮ ಸ್ವೀಕಾರ ಮಾಡೋದು ಎಲ್ಲ ಕಾರ್ಯಗಳು ಕೂಡ ವ್ಯರ್ಥವೇ. ಸೊ ಅಂದ್ರೆ ಯಾರೋ ಒಂದು ಕಪಟ ಸನ್ಯಾಸಿಯ ವೇಷಧಾರಣೆ ಮಾಡಿದಂತೆ ಆಗುತ್ತೆ. ನಾವು ಇಫ್ ವಿ ಡು ನಾಟ್ ಪುಟ್ ಅವರ್ ಮೈಂಡ್ ಆನ್ ದ ಲಾರ್ಡ್ಸ್ ಫೀಟ್ ಅಟ್ ಆಲ್ ಟೈಮ್ಸ್, ದೆನ್ ದ ಹೋಲ್ ಎಫರ್ಟ್ ಆಫ್ ಟೇಕಿಂಗ್ ದ ಸನ್ಯಾಸಾಶ್ರಮ ಗೋಸ್ ವೇಸ್ಟ್, ಅದನ್ನು ಹೇಳ್ತಾ ಇದ್ದಾರೆ. ಸೊ ಪುಂಡರೀಕದಿ ಮನವ ಅಹರ್ನಿಶಿ ಬಂಡುನಿಯ ಓಲ್ ಇರಿಸಿ ಸುಖ ಪಡದೇ ಇಪ್ಪ ಮಾನವನು, ಯಾರಾದರೆ ಅಂತಹ ಸುಖವನ್ನು ಪರಮಾತ್ಮನ ಪಾದಗಳ ಮೇಲೆ ಮನಸ್ಸಿಟ್ಟ ಸುಖವನ್ನು ಹೊಂದದೇ ಇರುವಂತಹ ಮನುಷ್ಯನು ಈ ಮೇಲೆ ಹೇಳಿದ ಎಲ್ಲ ಕಾರ್ಯಗಳನ್ನು ಮಾಡಿದರೂ ಕೂಡ ಅವೆಲ್ಲವೂ ಕೂಡ ವ್ಯರ್ಥವಾಗುತ್ತೆ ಅಂತ ಹೇಳಿ ಒಂದೊಂದು ಕಡೆ ನಮಗೆ ಯಾವ್ದು ಇಂಪಾರ್ಟೆಂಟ್ ಅದನ್ನು ಇಂಪಾರ್ಟೆಂಟ್ ಅದನ್ನು ಬಿಟ್ಟು ಅನ್ಇಂಪಾರ್ಟೆಂಟ್ ಥಿಂಗ್ಸ್ ಹಿಡಿಬಾರದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಅವಕ್ಕೆಲ್ಲದಕ್ಕೆ ಯಾವಾಗ ಫಲ ಬರುತ್ತೆ, ಸನ್ಯಾಸಾಶ್ರಮಕ್ಕೆ ಅದಂದ್ರೆ ಸನ್ಯಾಸಾಶ್ರಮವನ್ನು ಡೌನ್ ಗ್ರೇಡ್ ಮಾಡ್ತಾ ಇದ್ದಾರಂತಲ್ಲ, ಸನ್ಯಾಸಾಶ್ರಮ ಬಹಳ ಉತ್ತಮವಾದ ಆಶ್ರಮ, 4 ಆಶ್ರಮಗಳಲ್ಲಿ ದೊಡ್ಡ ಆಶ್ರಮ ಸನ್ಯಾಸಾಶ್ರಮ. ಆದರೂ ಆ ಸನ್ಯಾಸಾಶ್ರಮಕ್ಕೆ ಒಂದು ಒಳ್ಳೆ ಫಲ ಸಿಗಬೇಕಂದ್ರೆ ಪರಮಾತ್ಮನ ಮೇಲೆ ಪೂರ್ತಿ ಮನಸ್ಸು ಇಟ್ಟರೆ ಅದಕ್ಕೆ ಒಳ್ಳೆ ಫಲ ಸಿಗುತ್ತೆ, ಇಡದೇ ಇದ್ದರೆ ಅದು ವ್ಯರ್ಥವಾಗುತ್ತೆ ಅನ್ನೋದು ಈ ಮುಖ್ಯಾಂಶ. ಅದಾದ ಮೇಲೆ ವೇದ ಶಾಸ್ತ್ರ ಪುರಾಣ ಕಥೆಗಳ ಓದಿ ಪೇಳಿದರೇನು, ಸಕಲ ನಿಷೇಧ ಕರ್ಮವ ತೊರೆದು ಸತ್ಕರ್ಮಗಳ ಮಾಡೇನು, ಅದೇನು ಫಲ ಇಲ್ಲ. ಓದನಂಗಳ ಜರಿದು ಶ್ವಾಸ ನಿರೋಧ ಗೈಸಿದರೇನು, ಕಾಮಕ್ರೋಧ ಒಳಿಯದೆ ನಾನು ನನ್ನದು ಎಂಬ ಮಾನವನು. ಇಲ್ಲಿ ಕೂಡ ನಾನು ನನ್ನದು ಅಂದ್ರೆ ಅಹಂಕಾರ ಮಮಕಾರಗಳನ್ನು ಬಿಟ್ಟಿರಬೇಕು ಅನ್ನೋದನ್ನು ನಮ್ಗೆ ಹೇಳ್ತಾ ಇದ್ದಾರೆ. ಅಹಂಕಾರ ಮಮಕಾರಗಳನ್ನು ಬಿಡದೇ ಇದ್ದರೆ ಇವೆಲ್ಲ ವ್ಯರ್ಥ ಆಗುತ್ತೆ. ಏನು ವೇದಶಾಸ್ತ್ರ ಪುರಾಣ ಕಥೆಗಳನ್ನು ಓದಿ ಹೇಳಿದರೆ ಏನು ಫಲ. ಸಕಲ ನಿಷೇಧ ಕರ್ಮವು ತೊರೆದು ಸತ್ಕರ್ಮಗಳನ್ನೇ, ನಿಷೇಧ ಕರ್ಮಗಳನ್ನು ಬಿಟ್ಟು ವಿಧಿ ಕರ್ಮಗಳನ್ನು ಒಳ್ಳೆ ಸತ್ಕರ್ಮಗಳನ್ನು ಕರ್ಮಗಳನ್ನು ಮಾಡಿದರೂ ಕೂಡ ಏನು ಫಲವಿಲ್ಲ ಅಂಥೇಳಿ ಈ ವಿಧವಾಗಿ ನಮಗೆ ಓದನಂಗಳ, ಓದನ ಅಂದ್ರೆ ಅನ್ನ ಉದಕಾದಿಗಳನ್ನು ತ್ಯಾಗ ಮಾಡಿ, ಓದನಂಗಳ ಜರಿದು ಅಂದ್ರೆ ದದ್ದೋದನ ಅಂತ, ಓದನ ಅಂದ್ರೆ ದ ಫುಡ್ ಐಟಮ್ಸ್ ವೇರಿಯಸ್ ಕೈಂಡ್ಸ್, ಇಲ್ಲಿ ದಿಸ್ ಇಸ್ ಸಿಂಬಾಲಿಕ್ ಆಗಿ, ಓದನಂಗಳ ಅಂದ್ರೆ ವೇರಿಯಸ್ ಕೈಂಡ್ಸ್ ಆಫ್ ಫುಡ್ ಐಟಮ್ಸ್. ಆದ್ರೆ ನಮ್ ಜಿಹೋನ್ ಗೆದ್ದಿವಿ ರೀ ನಾವು, ಐ ಡೋಂಟ್ ನೀಡ್ ಎನಿ ಕೈಂಡ್ ಆಫ್ ಫುಡ್ ಅಂತ ಹೇಳಿ ನಾವು ಜಿಹ್ವೆಯನ್ನು ಗೆದ್ದಂತೆ ಈ ಅನ್ನಾದಿಗಳನ್ನು ಬಿಟ್ಟು ಬಿಟ್ಟು ಶ್ವಾಸ ನಿರೋಧ ಗೈಸಿದರೆ ಏನು, ಶ್ವಾಸವನ್ನು ನಿರೋಧ ಮಾಡಿ ನಾವು ವಿ ಆರ್ ಏಬಲ್ ಟು ಡೂ ಪ್ರಾಣಾಯಾಮ, ವಿ ಆರ್ ಏಬಲ್ ಟು ಜಸ್ಟ್ ಗಿವ್ ಅಪ್ ಆಲ್ ಕೈಂಡ್ಸ್ ಆಫ್ ಫುಡ್, ಇದೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಾಮ ಕ್ರೋಧವನ್ನು ಅಳಿಯದೆ ನಾನು ನನ್ನದು ಎಂಬ ಮಾನವನು. ಇವೆಲ್ಲ ಮಾಡಿದ ಕೂಡ ಏನು ಫಲವಿಲ್ಲ, ಕಾಮಕ್ರೋಧಗಳನ್ನು ಅಳಿದು ಬಿಟ್ಟು ನಾನು ನನ್ನದು ಎಂಬ ಮಾನವನು ಇದರಿಂದ ಫಲವನ್ನು ಪಡೆಯೋದಿಲ್ಲ. ಅಂದ್ರೆ ನಾನು ಅನ್ನೋದು ಅಹಂಕಾರ, ನನ್ನದು ಅನ್ನೋ ಮಹಂಕಾರ, ಈ ಅಹಂಕಾರ ಮಮಕಾರಗಳನ್ನು ಇರುವಂತಹ ಮನುಷ್ಯನು ಕಾಮಕ್ರೋಧಗಳನ್ನು ಬಿಡದೆ ಇವೆಲ್ಲವೂ ಮಾಡಿದ್ರು ಕೂಡ ಅದರಿಂದ ಯಾವ ಫಲವೂ ಇಲ್ಲ. ಸೊ ಇವೆಲ್ಲವೂ ಮುಖ್ಯಾಂಶಗಳು ಅನ್ನೋದನ್ನು ನಾವು ಮನಸ್ಸನ್ನು ಇಟ್ಕೋಬೇಕು. ಸೊ ಈ ಇದರಿಂದ ನಮಗೆ ಏನನ್ನು ಹೇಳ್ತಾ ಇದ್ದಾನೆ, ಅಹಂಕಾರ ಮಮಕಾರಗಳನ್ನು ಬಿಟ್ಟ ಮೇಲೆ ಈ ವೇದಶಾಸ್ತ್ರ ಪುರಾಣ ಕಥೆಗಳನ್ನು ಓದಿದರೆ ಅನಂತವಾದ ಫಲ ಇದೆ. ಆದರೆ ಅದನ್ನು ಬಿಡದೆ ಇದು ಓದಿದರೆ ಯಾವ ಫಲವೂ ಇಲ್ಲ. ಅದೇ ವಿಧವಾಗಿ ನಿಷೇಧ ಕರ್ಮಗಳನ್ನು ಬಿಟ್ಟು ವಿಧಿ ಕರ್ಮಗಳನ್ನು ಸತ್ಕರ್ಮಗಳನ್ನು ಮಾಡಿದರೆ, ನಾವು ಸುಮ್ಮನೆ ಅಹಂಕಾರ ಮಮಕಾರಗಳ ಸಹಿತವಾಗಿ ಅವು ಮಾಡಿದರೆ ಯಾವ ಫಲವೂ ಇಲ್ಲ. ಅಹಂಕಾರ ಮಮಕಾರಗಳನ್ನು ಬಿಟ್ಟು ನಿಷೇಧ ಕರ್ಮಗಳನ್ನು ಬಿಟ್ಟು ವಿಧಿಕರ್ಮಗಳನ್ನು ಮಾಡಿದರೆ ಅತ್ಯಂತ ಫಲವಿದೆ. ಅದೇ ವಿಧವಾಗಿ ಜಿಹ್ವವನ್ನು ನಾವು ಗೆದ್ದರೆ ಏನು ಫಲ ಅಂತ ಹೇಳಿದ್ರೆ ಸುಮ್ಮನೆ ಅಹಂಕಾರ ಮಮಕಾರಗಳು ಇದ್ದು ಬಿಟ್ಟು ಜಿಹ್ವೆಯನ್ನು ಗೆದ್ದರೆ ಫಲವಿಲ್ಲ. ಅಹಂಕಾರ ಮಮಕಾರಗಳನ್ನು ಬಿಟ್ಟು ಜಿಹ್ವೆಯನ್ನು, ನಮ್ಮ ನಾಲಿಗೆಯನ್ನು ಗೆದ್ದು ನಮಗೆ ಯಾವ ಆಹಾರ ಪದಾರ್ಥಗಳ ಮೇಲೆ ರುಚಿ ಇಲ್ಲ ಅಂತ ಹೇಳಿದರೆ ಆವಾಗ ಅದು ಫಲ ಸಿಗುತ್ತೆ. ಅದೇ ವಿಧವಾಗಿ ಪ್ರಾಣಾಯಾಮಾದಿಗಳನ್ನು ಮಾಡಬೇಕಂದ್ರೆ ಅದರಿಂದ ನಮಗೆ ಫಲ ಸಿಗಬೇಕಂದ್ರೆ ನಾನು ನನ್ನದು ಸರ್ವಸಂತನಾದ ಪರಮಾತ್ಮ ಅವನೇ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ, ನಾನು ಯಾವುದು ಮಾಡ್ತಾ ಇಲ್ಲ, ಇವೆಲ್ಲವೂ ಕೂಡ ಪರಮಾತ್ಮನಿಗೆ ಸೇರಿದ್ದು, ನನಗೆ ಯಾವುದು ಸೇರಿದ್ದಲ್ಲ ಅನ್ನುವ ಅಹಂಕಾರ ಮಮಕಾರವನ್ನು ಬಿಟ್ಟು ಪರಮಾತ್ಮನ ಮೇಲೆ ಮನಸ್ಸನ್ನು ಇಟ್ಟು ಯಾರಾದರೆ ಇವೆಲ್ಲ ಮಾಡ್ತಾರೋ ಅವರಿಗೆ ಅನಂತ ಫಲ ಸಿಗತ್ತೆ, ಇಲ್ಲದ್ರೆ ಯಾವ ಫಲವೂ ಸಿಗೋದಿಲ್ಲ. ಸೊ ಇಟ್ ಈಸ್ ಲೈಕ್ ಒಂದು ಕ್ಯಾಟಲಿಸ್ಟಿಕ್ ಏಜೆಂಟ್ ಇದ್ದಂಗೆ, ಲಾಟ್ ಮೋರ್ ದನ್ ಎ ಕ್ಯಾಟಲಿಸ್ಟಿಕ್ ಏಜೆಂಟ್. ಏನಂದ್ರೆ ಇದು ಇದ್ದರೇನೆ ಫಲ ಇದೆ, ಇವೆಲ್ಲದೇ ಇದೆ ಅಹಂಕಾರ ಮಮಕಾರವನ್ನು ಬಿಟ್ಟರೆ ಅವೆಲ್ಲದಕ್ಕೂ ಫಲ ಇದೆ, ಅಹಂಕಾರ ಮಮಕಾರಗಳಿದ್ದರೆ ಅವು ಯಾವುದಕ್ಕೂ ಫಲವಿಲ್ಲ. ಸೊ ಇದು ಮುಖ್ಯವಾದ ಅಂಶ, ಅದನ್ನು ನಾವು ದೃಷ್ಟಿಯಲ್ಲಿಟ್ಕೋಬೇಕು. ಅದಾದ್ಮೇಲೆ ಏನು ಕೇಳಿದರೇನು, ನೋಡಿದರೇನು, ಓದಿದರೇನು, ಪೇಳಿದರೇನು, ಪಾಡಿದರೇನು, ಮಾಡಿದರೇನು, ದಿನ ದಿನದಿ ಶ್ರೀನಿವಾಸನ ಜನ್ಮ ಕರ್ಮ ಸದಾ ಅನುರಾಗದಿ ನೆನೆದು ತತ್ತತ್ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದವ. ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಏನು ಕೇಳಿದರೆ, ಏನು ನೋಡಿದರೆ, ಏನು ಓದಿದರೆ, ಏನು ಪೇಳಿದರೆ, ಏನು ಪಾಡಿದರೆ, ಏನು ಮಾಡಿದರೆ, ಏನು ದಿನದಿನಿ ಅಂತೆ. ಅಂದ್ರೆ ಪರಮಾತ್ಮನ ಕಥೆಗಳನ್ನು ಕೇಳಬೇಕು. ಕೇಳೋದೇನು ಇಲ್ಲೋ, ಏನು ಕೇಳಿದರೆ ಏನು ಫಲ ಅಂದ್ರೆ ಪರಮಾತ್ಮನ ಭಾಗವತ, ಭಾರತ, ರಾಮಾಯಣ ಇತ್ಯಾದಿ ಗ್ರಂಥಗಳನ್ನು, ಪ್ರವಚನಗಳನ್ನು ನಾವು ಎಲ್ಲವನ್ನು ಕೇಳಬಹುದು. ಇಷ್ಟು ಏನು ಕೇಳಿದರೆ ಏನು ಫಲ, ಯಾವ ಫಲವೂ ಇಲ್ಲ. ಏನು ನೋಡಿದರೆ ಏನು ಫಲ, ಪರಮಾತ್ಮನನ್ನು ಅಲ್ಲಿ ಅಲ್ಲಿ ಹೋಗಿ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡು ಬಂದು ಏನು ಫಲವಿಲ್ಲ. ಏನು ಓದಿದ್ರೇನು, ನಾವು ಅದು ಓದ್ತೀವಿ, ಇಷ್ಟು ದಿನಕ್ಕೆ ಇಷ್ಟು ಓದ್ತೀವಿ, ಅಷ್ಟು ಓದ್ತೀವಿ, ದಿನಕ್ಕೆ ಇಷ್ಟು ಮಾಡ್ತೀವಿ ಅಂತ ಹೇಳಿದೆ. ಏನು ಓದಿದರೆ ಏನು ಫಲ, ಯಾವ ಫಲವೂ ಇಲ್ಲ. ಏನು ಪೇಳಿದರೆ ಏನು ಫಲ, ನಾವು ಅದನ್ನು ಹೇಳ್ತೀವಿ, ಇದನ್ನು ಹೇಳ್ತೀವಿ, ಎಲ್ಲದಕ್ಕೆ ಬೇಕಾದನ್ನು ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಅದರಿಂದಲೂ ಕೂಡ ಯಾವ ಫಲವೂ ಇಲ್ಲ. ಏನು ಪಾಡಿದರೆ, ನಾವು ಆ ಹರಿದಾಸರ ಕೀರ್ತನೆಗಳ ಎಷ್ಟೋ ಹಾಡದ ಹೇಳ್ತೀವಿ, ಸಂಗೀತ ಮಾಧುರ್ಯದಿಂದ ನಾವು ಹಾಡವನ್ನು ಹೇಳ್ತೀವಿ, ಅದೆಲ್ಲ ಮಾಡ್ತೀವಿ ಅಂತಿದ್ರೆ ಅದೆಲ್ಲ ಹಾಡುವುದರಿಂದ ಯಾವ ಫಲವೂ ಇಲ್ಲ. ಏನು ಮಾಡಿದರೆ ಏನಪ್ಪ, ನಾವು ಅನೇಕ ವ್ರತಗಳನ್ನು, ಪೂಜೆಗಳನ್ನು, ಆರಾಧನೆಗಳನ್ನು ಎಲ್ಲವನ್ನು ನಾವು ಮಾಡ್ತೀವಿ, ದಿನ ದಿನವೇ ಮಾಡ್ತೀವಿ, ಅದರಿಂದಲೂ ಎಷ್ಟೋ ಫಲ ಬರುತ್ತೆ ಅಂದ್ರೆ ಅದರಿಂದಲೂ ಕೂಡ ಏನು ಫಲ ಬರೋದಿಲ್ಲ. ಯಾವಾಗ ಶ್ರೀನಿವಾಸನ ಜನ್ಮ ಕರ್ಮ ಸದಾ ಅನುರಾಗದಿ ನೆನೆದು ತತ್ವ ಸ್ಥಾನದಲ್ಲಿ ತದ್ರೂಪ ತನ್ನಾಮಕ ಸ್ಮರಿಸದವ. ಯಾರಾದರೆ ಶ್ರೀನಿವಾಸ ಲಕ್ಷ್ಮೀಪತಿಯಾದ ಪರಮಾತ್ಮನ ಜನ್ಮ ಕರ್ಮ ಸದಾನುರಾಗದಿ, ಜನ್ಮ ಕರ್ಮ ಸದಾನುರಾಗದಿ ಅಂದ್ರೆ ಏನು, ಪರಮಾತ್ಮನ ಜನ್ಮ ಅಂದ್ರೇನು, ಪರಮಾತ್ಮ ಎಲ್ಲಿ ಎಲ್ಲಿ ಯಾವ ವಿಧವಾದ ರೂಪಗಳಿಂದ, ನಾವು ಮುಂಚೆ ಸಂಧಿಗಳಲ್ಲಿ ಓದಿದಂತೆ ಪರಮಾತ್ಮ ಅನೇಕ ರೂಪಗಳಲ್ಲಿ ನಮ್ಮಲ್ಲಿ ಅವನು ಮ್ಯಾನಿಫೆಸ್ಟ್ ಆಗಿ, ಮ್ಯಾನಿಫೆಸ್ಟ್ ಮಾಡಿ ನಮ್ಮಿಂದ ಎಲ್ಲವನ್ನು ಮಾಡಿಸ್ತಾ ಇರ್ತಾನೆ. ಸೊ ಅವನು ನಮ್ಮಿಂದ ಎಲ್ಲಾ ಕರ್ಮಗಳನ್ನು ಹೇಗೆ ಮಾಡಿಸ್ತಾನೆ ಸದಾ ಅನುರಾಗದಿ ನಾವು ತಿಳ್ಕೋಬೇಕಂದ್ರೆ ನಮ್ಮ ಇಲ್ಲಿ ಜನ್ಮಕರ್ಮ ಅನ್ನೋದು ಶ್ರೀನಿವಾಸನ ಜನ್ಮಕರ್ಮ ಅಂದ್ರೆ ಪರಮಾತ್ಮ ಹೇಗೆ ಮ್ಯಾನಿಫೆಸ್ಟ್ ಆಗ್ತಾನೆ, ನಮ್ಮಿಂದ ಕರ್ಮಗಳನ್ನು ಮಾಡ್ತಾನೆ ಅಂತೂ. ಇನ್ನೊಂದು ಜನ್ಮಕರ್ಮ ಅಂದ್ರೆ ನಮ್ಮ ಜನ್ಮಕರ್ಮಗಳಂದ್ರೆ ನಮ್ಮಿಂದ ನಮಗೆ ಹುಟ್ಟುವನ್ನು ಕೊಡ್ತಾನೆ ಅವನು. ಹೈ ಗಿವ್ಸ್ ಅಸ್ ದ ಬರ್ತ್ ಅಂಡ್ ಹಿ ಮೈಂಟೈನ್ಸ್ ಅಸ್. ಸೊ ನಮಗೆ ಎಂಟು ವಿಧವಾದ ವ್ಯಾಪಾರಗಳನ್ನು ನಮ್ಮಿಂದ ಪರಮಾತ್ಮ ಮಾಡಿಸ್ತಾನೆ. ಅಂದ್ರೆ ಸೃಷ್ಟಿ ಸ್ಥಿತಿ ಲಯಾದಿ ಕಾರ್ಯಗಳೆಲ್ಲ ಕೂಡ ಪರಮಾತ್ಮ ನಮ್ಮಿಂದ ಹೇಗೆ ಮಾಡಿಸ್ತಾನೆ ಅನ್ನೋದು ಸದಾ ಅನುರಾಗದಿ ನೆನೆದು. ಯಾವಾಗಲೂ ಅನುರಾಗ ಅಂದ್ರೆ ಏನು, ಅನುಸೃತ್ಯ ರಾಗ. ಪರಮಾತ್ಮನನ್ನೇ ಅನುಸರ ಮಾಡಿ ಆ ರಾಗದಿಂದ ಅಟ್ಯಾಚ್ಮೆಂಟ್ ಭಕ್ತಿ, ಈ ಅನುರಾಗ ಅನ್ನೋದು ಪರಮಾತ್ಮನ ಮೇಲೆ ಅಚಂಚಲವಾದ ಯಾವ ಭಕ್ತಿ ಇರುತ್ತೋ ಅದೇ ಅನುರಾಗ. ಈ ಸದಾ ಎಲ್ಲ ಕಾಲದಲ್ಲಿಯೂ ಕೂಡ ಪರಮಾತ್ಮನಲ್ಲಿ ಅಚಂಚಲವಾದ ಈ ಭಕ್ತಿಯನ್ನು ನಾವು ಇಟ್ಟುಕೊಂಡು ಅವನನ್ನೇ ಸ್ಮರಣೆ ಮಾಡ್ತಾ ನೆನೆದು ತತ್ತತ್ ಸ್ಥಾನದಲ್ಲಿ ಆಯಾ ಸ್ಥಾನಗಳಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದವ. ಆ ಪರಮಾತ್ಮನ ಆ ಎಲ್ಲ ರೂಪಗಳನ್ನು, ಎಲ್ಲ ಹೆಸರುಗಳನ್ನು ಸ್ಮರಣೆ ಮಾಡದೆ ಮೇಲೆ ಮಾಡಿದ ಎಲ್ಲ ಕಾರ್ಯಗಳನ್ನು ಮಾಡಿದರೂ ಕೂಡ ಯಾವ ಫಲವೂ ಇಲ್ಲ. ಆ ಪರಮಾತ್ಮನ ಸ್ಮರಣೆ ಮಾಡಿಕೊಂಡು ಅವನ ಆ ಅಚಿಂತ್ಯದ್ಭುತ ಶಕ್ತಿಯನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಯಾರಾದರೆ ಮೇಲೆ ಹೇಳಿದಂತಹ ಕೆಲಸಗಳನ್ನು ಮಾಡ್ತಾರೋ ಅವರಿಗೆ ಒಳ್ಳೆ ಫಲ ಸಿಗುತ್ತೆ, ಇಲ್ಲದ್ರೆ ಯಾವ ಫಲವೂ ಸಿಗೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಏನು ಕೇಳಿದರೆ, ಏನು ನೋಡಿದರೆ, ಏನು ಓದಿದರೆ, ಏನು ಪೇಳಿದರೆ, ಏನು ಪಾಡಿದರೆ, ಏನು ಮಾಡಿದರೆ, ಏನು ಫಲ, ದಿನ ದಿನದೇ ಅವಳು ಮಾಡಿದ್ರು ಕೂಡ ಏನು ಫಲವೂ ಇಲ್ಲ. ಶ್ರೀನಿವಾಸನ ಜನ್ಮ ಕರ್ಮ ಸದಾ ಅನುರಾಗದೆ ನೆನೆದು ತತ್ತತ್ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದವ, ಅವೇವು ಮಾಡಿದ್ರು ಏನು ಫಲವಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಇವತ್ತಿಗೆ ಇಲ್ಲಿ ನಿಲ್ಲಿಸೋಣ. ನಾಳೆ ಭಗವದ್ಗೀತೆ ಕ್ಲಾಸ್ ಇದೆ, ಅದಾದ ಮೇಲೆ ಮತ್ತು ಹರಿಕಥಾಂಶದ ಒಂದು ಸಂಕ್ಷೇಪವಾದ ಒಂದು ಭಾವನೆಯನ್ನು ನಾಳೆ ಮತ್ತೆ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ನಾಳೆ 9 ಗಂಟೆಗೆ ವಿಲ್ ಕಂಟಿನ್ಯೂ ಭಗವದ್ಗೀತೆ, ಅದಾದ್ಮೇಲೆ ಸ್ವಲ್ಪ ಹರಿಕಥಾ ಅನುಸಾರ ನೋಡೋಣ. ಕೃಷ್ಣಾರ್ಪಣಮಸ್ತು. ಬುದ್ಧಾತ್ಮನ